ಜಯತಿ ಹರಿಹರಸಿಂಕ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿಜ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜ್ಯೇಷ್ಠಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜ್ಯೇಷ್ಠಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ ಜ್ಯೇಷ್ಠ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯಜ್ಜಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು 25th ಪದ್ಯ ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ಈ ಒಂದು 22nd ಪದ್ಯದಿಂದ ಅನ್ವಯ ವ್ಯತಿರೇಕ ಇದು ಬಗ್ಗೆ ನೋಡ್ತಾ ಬಂದಿದ್ದೀವಿ. ಈ ಪದ್ಯದಲ್ಲಿ ಏನ್ ವಿಶೇಷನ ಅಂದ್ರೆ ಅನ್ವಯ ಪೂಜೆ ಹಾಗೆ ಮಾಡಬೇಕು ಹಿಂದೆನ ಹೇಳಿದ್ದಾರೆ, ಅನ್ವಯ ಪೂಜೆ ಹಾಗೆ ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ. ವಾಸುದೇವನು ಇದಕ್ಕೆ ಅದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಎರಡು ಮೂರು ವ್ಯತ್ಯಾಸ ಮುಖ್ಯವಾಗಿರುವಂತದ್ದು. ವಾಸುದೇವನು ಒಳ ಹೊರಗೆ ಅಂತ ಆ ಪದ್ಯದಲ್ಲಿ ನೋಡಿದಾಗ, ಒಳಗೆ ಹೊರಗೆ ಅಂತ ನೋಡಿದಾಗ ಅದು ನಾವು ಜಾಗ ಅನ್ವಯ ಅಂದ್ರೆ ಸ್ವಗತ ಭೇದ ವಿವರ್ಜಿತ, ಅವನಲ್ಲಿ ಅವನು ಎಲ್ಲಿ ಇದ್ರೂ ಯಾವ ಕಡೆ ಇದ್ರೂ ಅವನಲ್ಲಿ ದೇವರಲ್ಲಿ ಭೇದ ನೋಡಬಾರದು. ಆ ಅಂದ್ರೆ ಭೇದ ನೋಡಬಾರದು ಒಂದು ಮುಖ, ಆದರೆ ಇನ್ನೊಂದು ಬಿಂಬನಲ್ಲಿ ನನ್ನ ಬಿಂಬನೇ ಅಂತ ಅಲ್ಲಿ ತಂದು ಬಿಂಬ ಅಂದ್ರೂ ಅಂತರ್ಯಾಮಿಯೇ ಅಂತ ಇಮೇಜ್ ದ ಲಿಂಕ್ ತರೋದು ಒಂದು ಅನ್ವಯ ಅಂತ ಅದು ನೋಡಿದ್ದೀವಿ. ಆಮೇಲೆ ವ್ಯತಿರೇಕ ನೋಡಿದ್ದೀವಿ, ದೇವರು ಅನ್ಯವಾದ ವಸ್ತುಗಳು ಬೇರೆ ಭೇದವನ್ನ ನೋಡೋದು ವ್ಯತಿರೇಕ. ವ್ಯತಿರೇಕ ಅಂದ್ರೆ ಆಪೋಸಿಟ್ ನೆಗೆಟಿವ್ ಅಂತ ಅರ್ಥ, ಭೇದ ನೋಡೋದು ಅದು ನೋಡಿದ್ದೀವಿ. ಈ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಈ ಪದ್ಯ ಹೀಗಿದೆ, ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪ ಕ್ರಿಯ ವ್ಯತಿರೇಕ ತಿಳಿಯದೆ ಅನ್ವಯಿಸು ಬಿಂಬನಲಿ ಮರೆಯದಲೇ, ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಯೋ ಶೋಕಗಳ ಪರಿಹರಿಸಿ ಸುಖವಿತ್ತ ಅನವರತ ಪೊರೆವ. ಅನವರತ ಪೊರೆವ ಆಲ್ವೇಸ್ ಪ್ರೊಟೆಕ್ಟ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಅಂದ್ರೆ ಶ್ರೀಕರ ಅಂಬೋ ಶ್ರೀಕರ ಎಂಬ ಶಬ್ದವನ್ನ ಬಳಸಿದ್ದಾರೆ. ಅಂದ್ರೆ ಯೂಶಲಾಗಿ ನಾವು ಜಮಖಂಡಿ ಆಚಾರ್ಯರು ವ್ಯಾಖ್ಯಾನ ಪ್ರಕಾರ ಯಾವ ಶಬ್ದ ಬಂದ್ರೂ ಅದು ನಮ್ಮಲ್ಲಿ ಇರುವಂತಹ ನಾಡಿಗತವಾದ ಸ್ಥೂಲ ದೇಹದಲ್ಲಿ ಇರುವಂತಹ ನಾಡಿಗತವಾದ ರೂಪ, ವಿಷ್ಣು ಸಹಸ್ರನಾಮದ ರೂಪ, ಆ ಒಂದು ನಮ್ಮಲ್ಲೇ ಇರುವಂತ ರೂಪ, ಹೀಗೆಲ್ಲ ಚಿಂತನೆ ಮಾಡಿದ್ವಿ. ಸೊ ಶ್ರೀಕರ ಶ್ರೀ 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 ಅಂತ ಬರುತ್ತಲ್ಲ ವಿಷ್ಣು ಸಹಸ್ರನಾಮದಲ್ಲಿ, ಅಲ್ಲಿ ಬರುವಂತದ್ದು ಒಂದು ಶ್ರೀಕರ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಕರ ಎಂಬುದಕ್ಕೆ ಒಂದು ಆ ಒಂದು ಶಬ್ದದ ಶಬ್ದಕ್ಕೆ ವಿಷ್ಣು ಸಹಸ್ರನಾಮದ ಶಬ್ದಗಳಿಗೆ ಅನೇಕ ಅರ್ಥಗಳಿದನ್ನು ವಿಶೇಷವಾಗಿ ಇಲ್ಲಿ ಅಪ್ಲಿಕಬಲ್ ಆಗಿ ಯಾವುದು ನೋಡಿದ್ರೆ ಶ್ರೀಯಸ್ಯಕರೇ ಯದಧೀನ ಅಂತ ಅಂದ್ರೆ ಶ್ರೀ ಯಾರ ಕೈಯಲ್ಲಿ ಅಧೀನವಾಗಿ ಲಕ್ಷ್ಮಿ ಇರುತ್ತಾಳೋ ಅವನು ಅಂತ. ಅಂದ್ರೆ ದೇವರ ಕೈಯಲ್ಲಿ ಲಕ್ಷ್ಮಿ ಕೈ ಅಂತ ಶ್ರೀ ಕರ 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 ಅಂದ್ರೆ ಕೈ ಅಂತ ತಗೊಂಡು ದೇವರ ಕೈಯಲ್ಲಿ ಅವಳು ಇದ್ದಾಳ ಅಂದ್ರೆ ಕೈಗೊಂಬೆ ತರ ಕಂಪ್ಲೀಟ್ ಅಧೀನ ಅಂದ್ರೆ ಲಕ್ಷ್ಮಿಯೇ ಅಧೀನ ಅಂಬೋ ಚಿಂತನೆ, ಲಕ್ಷ್ಮಿಯೇ ದೇವರ ಅದು ಗೊತ್ತಿರೋದೇ ನಮ್ಗೆ. ಬಟ್ ಇನ್ನೂ ಚಂದಾಗ ಮನವರಿಕೆ ಆಗ್ಲಕ್ಕ ಆ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಇನ್ನೊಂದು ರೀತಿನ ಆಲ್ವೇಸ್ ನಾವು ಕೊಡೋದೇನು ಅಂದ್ರೆ ಇದು ಒಂದು ವಿಶೇಷ ರೂಪ, ಈ ತರ ನಮ್ಗೆ ಅನ್ವಯ ವ್ಯತಿರೇಕ ಮಾಡುವಾಗ ಇದು ಒಂದೊಂದು ಧ್ಯಾನ ಪ್ರಕ್ರಿಯೆ, ಇದು ಒಂದೊಂದು ಸಂಧಿಯಲ್ಲಿನು ರೂಪಗಳು ಒಂದೊಂದು ಕಡೆನು ಇದರಲ್ಲಿ ಈ ರೂಪ ಅದಲ್ಲಿ ಆ ರೂಪ ಎಂಬುದನ್ನ ನೋಡ್ತೀವಿ. ದೇವರ ರೂಪಗಳು ಒಂದು ಅನೇಕ ರೂಪಗಳು ಇರುತ್ತೆ, ಧಾರಕ ಪೋಷಕ ಪ್ರೇರಕ ಚೇಷ್ಟಕ ಈ ತರ ಮೈನ್ 4 ಡಿವಿಷನ್ಸ್ ಇದೆಲ್ಲ ನೋಡುವಾಗ ಇಲ್ಲಿ ಏನು ಅಂದ್ರೆ ನಾವು ಮಾಡುವಾಗ ನಾವು ಪೂಜೆ ಮಾಡುವಾಗಲಾಗಲಿ ಆರು ಯಾವಾಗ್ಲೂ ಕಂಟಿನ್ಯೂಸ್ ಬರಲ್ಲ ನಮ್ಗೆ, ಬರೋವಾಗ ನಮ್ಗೆ ಆ ಚಿಂತನೆ ಬರಬೇಕಂದ್ರೆ ಇವಾಗ ಬರ್ತಾ ಇಲ್ಲ, ಇನ್ನು ನಾವು ಓದ್ತಾ ಇದ್ದೀವಿ ಅರ್ಥ ಆಗತ್ತ ಅನ್ವಯ ಆಗತ್ತ ವ್ಯತಿರೇಕ ಆಗತ್ತ ಅನ್ವಯ ವ್ಯತಿರೇಕ ಬೇಕಾಗಿಲ್ಲ ನಮ್ಗೆ. ಆ ದೇವರಲ್ಲಿ ಭೇದ ದೇವರು ಎಲ್ಲೆಡೆ ಇರುವಂತ ದೇವರಲ್ಲಿ ಭೇದ ಇಲ್ಲ, ನನ್ನ ಅವನೇ ನನ್ನ ಬಿಂಬ, ದೇವರ ಬಿಟ್ಟು ಅನ್ಯ ವಸ್ತುಗಳು ಪದಾರ್ಥಗಳು ಕಣ್ಣಿಗೆ ಕಾಣುವಂತಹ ಪದಾರ್ಥಗಳಾಗಲಿ ವಸ್ತುಗಳಾಗಲಿ ಅದರಲ್ಲಿ ಇರುವಂತ ಕಣ್ಣಿಗೆ ಕಾಣದೇ ಇರುವಂತಹ ದೇವತೆಗಳಾಗಲಿ ಲಕ್ಷ್ಮಿಯಾಗಲಿ ಅವನಕ್ಕಿಂತ ಭಿನ್ನರು. ಸೊ ಈ ಚಿಂತನೆ ನಮ್ಗೆ ಎಲ್ಲರಿಗೂ ಅರ್ಥ ಆಯ್ತು ಇಷ್ಟು ತನಕ ಬಂದದಲ್ಲಿ. ಬಟ್ ಆರ್ ಯು ಪ್ರಾಕ್ಟಿಸಿಂಗ್ ಇಟ್? ಈ ಪಂಚಭೇದ ತಾರತಮ್ಯ ಈ ಒಂದು ಕಂಪ್ಲೀಟ್ ಲೋಡೆಡ್ ಥಿಂಗ್ ಅನ್ನ ಅಟ್ಲೀಸ್ಟ್ ಒಮ್ಮೆ ನಾರು ದೇವಸ್ಥಾನಕ್ಕೆ ಹೋದ್ರೆ ಒಮ್ಮೆ ಅದನ್ನ ನೋಡಕ್ಕಾಗತ್ತಾ? ಒಮ್ಮೆ ನಮಸ್ಕಾರ ಮಾಡೋವಾಗ ಅದನ್ನ ನೋಡಕ್ಕಾಗತ್ತಾ? ನಮ್ಗೆ ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಅವಸರದಲ್ಲಿ ಇದ್ರು ಅವಸರದಲ್ಲಿ ಇರ್ತೀವಿ ಆಗಲ್ಲ. ನಿಧಾನವಾಗಿ ಜಪ ಮಾಡೋದು ಆ ಟೈಮಲ್ಲೂ ಆಗೋದಿಲ್ಲ. ಅದಕ್ಕೆ ಪರಿಹಾರ ಆಗಬೇಕು ಅಂದ್ರೆ ಯಾವುದು ಅಂದ್ರೆ ಅದಕ್ಕೆ ಶ್ರೀಕರ ಶ್ರೀಕರ ಅಂಬೋ ರೂಪವನ್ನ ನೀವು ಚಿಂತನೆ ಮಾಡಿ. ಅದು ಅದಕ್ಕೆ ವಿಶೇಷ. ಬಿಕಾಸ್ ಬೇರೆ ಏನ್ ಬೇಕಾದ್ರೆ ಇಲ್ಲಿ ಹಾಕ್ಬೋದು. ನರಸಿಂಹ ನರಸಿಂಹ ಸರ್ವತ್ರದಲ್ಲಿ ಆರಿದಿಗೆ ಪ್ರಾಸ ಬರೋದಕ್ಕೆ ಬೇರೆ ಶ್ರೀಧರ ಏನಾದ್ರು ಒಂದು ಹಾಕ್ಬೋದು. ಶ್ರೀಕರ ಅಂತ ಶ್ರೀಕಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಶ್ರೀಕರ ಅಂಬೋ ರೂಪ, ಈ ಶ್ರೀಕರ ಅಂಬೋ ರೂಪ ನಾವು ಬಳಸ್ತಾನೆ ಇರ್ತೀವಿ ದಿನಾಗ್ಲು. ಯಾಕಂದ್ರೆ ಯಾರ್ಯಾರು ಹೊತ್ತಲಲ್ಲಿ ರಂಗೋಲಿ ಹಾಕ್ತಾರೋ, ಇಫ್ ಯು ಅಬ್ಸರ್ವ್ ಇಟ್, ಇದನ್ನ ಈ ರೂಪ ಡಯಾಗ್ರಾಮ್ ತರ ನಾವು ಹಾಕೋದಿಲ್ಲ. ಸ್ವಸ್ತಿ ಸ್ವಸ್ತಿ ಹಾಕ್ತಿವಿ, ಅದರಲ್ಲಿ ಒಂದು ಒಂದು ಲೋಟಸ್ ಫ್ಲವರ್ ತರ ಹಾಕ್ತಿವಿ. ಆಮೇಲೆ ತತ್ವಗಳು ಸಿಂಬಾಲಿಕ್ ಕೆಲವರು ಹಾಕ್ತಾರ, ಅಬ್ಸರ್ವ್ ಮಾಡಿದ್ರೆ ಕೆಲವರು ಹಾಕ್ತಾರ ರಂಗೋಲಿ 24 ಅಥವಾ 25 ಲೈನ್ಸ್ ಎಲ್ಲ ಹಾಕ್ತಾರ. ಹಾಕಿದ ಮೇಲೆ ಅಲ್ಲಿ ಆಯುಧಗಳೇ ಹಾಕ್ತಾರ, ಈ ಕಡೆ ಸೂರ್ಯ ಆ ಕಡೆ ಚಂದ್ರ, ಈ ಕಡೆ ಚಕ್ರ ಈ ಕಡೆ ಶಂಖ. ಸೊ ಅದು ಹಾಕ್ತಿವಿ. ದಟ್ ಈಸ್ ಪ್ರಿಸೈಸ್ಲಿ. ಸೊ ಅಂದ್ರೆ ಏನಾಗತ್ತೆ, ಆ ರೂಪದಿಂದ ಸೆಂಟರ್ಲಿ ಸ್ವಸ್ತಿ, ಆ ಚಕ್ರ ತರ ಅವನು ಒಳಗೇನೆ ಶ್ರೀಕರ ರೂಪ ಅವನು ಅಲ್ಲೇ ಇದ್ದಾನೆ. ಸೊ ಶ್ರೀಕರ ರೂಪ ಯಾವುದು ಅಂದ್ರೆ ಇದೇ ಶ್ರೀಕರ ರೂಪ. ಒನ್ ಅಡಿಷನ್ ಇಸ್ ಇನ್ನೂ ಎರಡು ಕೈಗಳಲ್ಲಿ ಸಂಪತ್ತನ್ನು ಅವನು ಇಟ್ಕೊಂಡಿದ್ದಾನೆ. ಕೆಲವು ಕಡೆ ಸಂಪತ್ತು ಅಭಯ ಅಂತಾನು ಕೊಟ್ಟಿದ್ದಾನೆ, ಬಟ್ ಸಂಪತ್ತನ್ನ ಇಟ್ಟುಕೊಂಡಿದ್ದಾನೆ. ವರ ಅಭಯ ಅಂಬುದು ಸಂಪತ್ತು ಅಭಯ, ಹೀಗೇನು ಚಿಂತನೆ ಮಾಡ್ತಾರ. ಸೊ ಇದು ನಾವು ದಿನಾಗ್ಲು ಐ ಮೀನ್ ಹಾಸ್ಟೆಲಲ್ಲಿ ಹಾಕೋರಿಗೆ ಇದು ಸುಲಭವಾಗ ಹಾಕೋವಾಗ ಸುಲಭವಾಗ ಚಿಂತನೆ ಅಂದ್ರೆ ನಮ್ಮ ನಮ್ಮ ಮನೆ ಸಿಂಬಾಲಿಕ್. ನಾವು ರಂಗೋಲಿ ಏನಾಕೋ ಸಿಂಬಾಲಿಕ್ ಮನೆ, ಮನೆ ಅಂದ್ರೆ ಮನ ಒಳಗೆ ಇರುವಂತ ಈ ಮನೆಯನ್ನೇ ಆಗತ್ತೆ. ಇದಕ್ಕೆ ಅದು ದ್ವಾರಕ್ಕೆ ಆ ಒಂದು ಹೊಸ್ತಲಲ್ಲಿ ಅದು ಹಾಕ್ತೀವಿ, ಅದು ಶ್ರೀಕರ. ಸೊ ಅದು ಸಂಪತ್ತುಕರ, ಆ ಸಂಪತ್ತು ಸಂಪತ್ತಿಗೆ ಸಿಂಬಾಲೈಸ್ ಮಾಡೋದು. ಸೊ ಶ್ರೀ ಎಷ್ಟು ಏನ್ ಚಿಂತನೆ ಮಾಡ, ಎಂಥ ಸಂಪತ್ತು ಶ್ರೀ ಎಂಬುದಲ್ಲಿ ಎಂಥ ಸಂಪತ್ತು ಅಂದ್ರೆ ಅದು ನಾವು ನೋಡಿದ್ವಿ. ಸಂಪತ್ತು ಅಂದ್ರೆ ನಾಶರಹಿತವಾದ ಸಾಧನಾ ಸಂಪತ್ತು, ಜ್ಞಾನ ಭಕ್ತಿ ವೈರಾಗ್ಯ, ಅದಕ್ಕೆ ಬೇಕಾದ ಏನೇನೇನೆಲ್ಲ ಬೇಕು, ಗುರುಗಳು ಗುರು ಬೇಕು, ಅದಕ್ಕೆ ಆಪರ್ಚುನಿಟಿ ಬೇಕು, ಟೈಮ್ ಬೇಕು, ಅದು ಆಲ್ ದಟ್ ಎವ್ರಿಥಿಂಗ್ ಅಂದ್ರೆ ಇದು ಬಂದು ದೈವಿ ಸಂಪತ್ತು ಅಂತ ಅದೆಲ್ಲ ಬರ್ಲಕ್ಕೆ ನಮ್ಮಲ್ಲಿ ಇರುವಂತಹ ಕ್ವಾಲಿಟೀಸ್ ಬೇಕು. ಬರೀ ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು ಅಂದ್ರೆ ಅದು ಬರ್ಲಕ್ಕೆ ಪಾತ್ರ ಶುದ್ಧಿ ಬೇಕು. ಅದಕ್ಕೆ ದೈವಿ ಸಂಪತ್ತು, ದೈವಿ ಸಂಪತ್ತು ನಮಗೆ ಬೇಕು. ಆ ದೈವಿ ಸಂಪತ್ತು ಅನ್ನೋ ಶಮದಮಾದಿ ಗುಣಗಳು, ಆಲ್ ದ ಹ್ಯೂಮನ್ ಹೌ ಅ ಹ್ಯೂಮನ್ ಶುಡ್ ಬಿ, ಅಸ್ ಯು ಶುಡ್ ಬಿ ಎ ಹ್ಯೂಮನ್ ಬೀಯಿಂಗ್. ಸೊ ಆಮೇಲೆ ಎಲ್ಲವೂ ಬರುತ್ತೆ. ಸೊ ಬೇಸಿಕ್ ನಮ್ಗೆ ಇರೋದಿಲ್ಲ, ಬೇಸಿಕ್ ಇರೋದಿಲ್ಲ. ಆಮೇಲೆ ಕಾಮ ಕ್ರೋಧ ಲೋಭ ಮದ ಮಾತ್ರ ಇದೆಲ್ಲಾನು ನೆಗೆಟಿವ್ಸು ಸೇರ್ಕೊಳ್ಳುತ್ತೆ, ಇದೆಲ್ಲ ಹೋಗಬೇಕು. ಅದಕ್ಕೆ ಈ ರೂಪವನ್ನ ಚಿಂತನೆ ಮಾಡೋವಾಗ್ಲೆ ಈ ರೂಪವನ್ನ ಹೇಳ್ತಾರೆ. ಈ ಶ್ರೀಕರ ಎಂಬ ರೂಪಕ್ಕೆ ಹೊಸ್ತಲಲ್ಲಿ ಅದು ಆಯುಧಗಳನ್ನ ಹಾಕ್ತೀವಿ ನಾವು, ಬಟ್ ಅದ್ರ ಜೊತೆಯಲ್ಲಿ ನೋಡಿದ್ರೆ ಹೊಸ್ತಲಲ್ಲಿ ಸ್ವಲ್ಪ ಅದು ಗರುಡಾರೂಢನಾಗಿರುವಂತ ಭಗವಂತನ ಚಿಂತನೆ. ಅದಕ್ಕೆ ಹೇಳೋವಾಗಲೇ ಇದು ತಂತ್ರಸಾರದ ಸಂಗ್ರಹದಲ್ಲಿ ಬಂದಿರುವಂತದ್ದೇ. ಅಲ್ಲಿ ಹೇಳೋವಾಗಲೇ ಉಳಿದ ಮಂತ್ರಕ್ಕೆ ಎಲ್ಲ ನಗಳ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ, ಹೀಗೆ ಹೀಗೆ ಮಂತ್ರಗಳು ಬರ್ತವೆ. ಇದು ಹೇಳೋವಾಗಿ ಈ ಶ್ರೀಕರ ಮಂತ್ರ ಹೇಳೋವಾಗಲೇ ಫಸ್ಟ್ ಉತ್ತಿಷ್ಠ ತಿಷ್ಟ, ಅದು ಅದು ಗುಡ ಅದು ಒಂದು ಗುಚ್ಛವಾದ ತಿಷ್ಟೋ ತಿಷ್ಟೋ ಅಂತ ಹಾಕಿಸ್ತಾರ, ಬಟ್ ಕೋಡೆಡ್ ಹಾಕಿರ್ತಾರ. ಉತ್ತಿಷ್ಠ ಉತ್ತಿಷ್ಟ ಶ್ರೀಕರ ಸ್ವಾಹ ಅಂಬೋದು ಅದು ಅಷ್ಟ, ಅದು ಒಂದು ಅಷ್ಟಾಕ್ಷರ ಮಂತ್ರ ಅಂತ. ನೀವು ಅಷ್ಟದಳ ಕಮಲ ಬಂದಾಗ ಅಷ್ಟದಳ ಕಮಲದಲ್ಲಿ ಚಿಂತನೆ ಬಂದಾಗ ಅದನ್ನು ಒಂದು ಶ್ರೀಕರ ಅಂತಾನೆ ಚಿಂತನೆ, ಒಂದೊಂದು ಅಕ್ಷರ ಬರುತ್ತಲ್ಲ ಶ್ರೀಕರ ಅಂತ ಚಿಂತನೆ ಮಾಡೋದು. ಸೊ ಈ ಒಂದು ಉತ್ತಿಷ್ಟ ಅಂದ್ರೆ ಹೇಳಬೇಕು, ನಮ್ಮಲ್ಲಿ ಎಲ್ಲವೂ ಇದೆ. ವಿ ಹ್ಯಾವ್ ಟು ರೈಸ್ ಅಬೌ ಎವ್ರಿಥಿಂಗ್, ಎಲ್ಲದಿಂದ ಮೇಲಕ್ಕೆ ಬರಬೇಕು. ಈ ಜೀವ ಈ ದೇಹಕ್ಕೆ ರೀಸನ್ ಹೈಯರ್ ಎಲಿವೇಶನ್ ಅಂಡ್ ಮೇಲಕ್ಕಿರುವಂತಹ ಭಗವಂತನಲ್ಲಿ ಹೋಗ್ಬೇಕು. ಸೊ ಅದಕ್ಕೆ ನೆಗೆಟಿವ್ ಆಗಿರುವಂತಹ ವಿಷಯಗಳು ಇಷ್ಟೋ ಇರುತ್ತೆ. ಅದಕ್ಕೆ ಇಲ್ಲಿ ಈ ರೂಪಕ್ಕೆ ನೋಡಿದ್ರೆ ನೀವು ಗರುಡಾರೂಢನಾದ ರೂಪ ಇದು.
ಗರುಡನ ಮೇಲೆ ಕೂತಿರುವಂತ ಗರುಡನ ಮೇಲೆ ಕೂತಿರುವಂತ ರೂಪ ಆ ಒಂದು ಅವನ ಅಂಗಸ್ಥನಾಗಿ ಅಂದ್ರೆ ದೇವರು ಲಕ್ಷ್ಮಿಯನ್ನು ಇಟ್ಟುಕೊಂಡಿದ್ದಾನೆ, ಲಕ್ಷ್ಮಿಯನ್ನು ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಶ್ರೀರು ಅದು ಯಾವ ರೂಪ ಅಂದ್ರೆ ಶ್ರೀರೂಪ ಅಂತ ಹೇಳ್ತಾರೆ, ಶ್ರೀರೂಪವನ್ನೇ ಇಟ್ಟುಕೊಂಡಿದ್ದಾನಂತ ಅವನು ಸಂಪತ್ತು ಕೊಡ್ಲಕ್ಕೆ. ಸೊ ಈ ಈ ಒಂದು ಚಿಂತನೆಯಿಂದ ಇದು ಇದೊಂದು ಶ್ರೀಕರನನ್ನ ಚಿಂತನೆ ಮಾಡಿ ಅಂತ ಈ ಒಂದು ನಾವು ಇಷ್ಟು ತನಕ ಏನ್ ನೋಡ್ತಾ ಬಂದಿದ್ದೀವಿ, ನಮ್ಮ ಬಿಂಬನಲ್ಲಿ ಐಕ್ಯ ಮಾಡ್ಕೋಬೇಕು, ಬಿಂಬ ಹೆಸರು ಒಂದು ಗೊತ್ತಿಲ್ಲ, ಹರಿ ಹರಿ ಅಂತ ಇಟ್ಕೊಂಡಿವಿ. ಇಲ್ಲಿ ಈ ಉಪಾಸನೆಯಲ್ಲಿ ಶ್ರೀಕರ ಅಂಬೋದನ್ನ ಇಲ್ಲಿ ತಗೊಂಡಿದ್ದಾರೆ. ಸೊ ಶ್ರೀಕರ ಅಂಬೋದಕ್ಕೆ ಯಾರು ಯಾರ ಕೈಯಲ್ಲಿ ಸಂಪತ್ತಿದೆಯೋ, ದೇವರ ಕೈಯಲ್ಲಿ ಸಂಪತ್ತಿದೆ, ಜ್ಞಾನ ಸಂಪತ್ತು ವಿದ್ಯಾ ಸಂಪತ್ತು ಇದೆಲ್ಲ ಇರುವಂತದ್ದು ಸಂಪತ್ತಿದೆ ಅಂತ. ಇನ್ನೊಂದು ಬಂದು ಯಾರ ಕೈಯಲ್ಲಿ ಸಂಪತ್ತಿಗೆ ಅಭಿಮಾನಿಯಾದಂತ, ಎಲ್ಲ ಸಂಪತ್ತಿಗೇನು ಅಭಿಮಾನಿಯಾದಂತ, ಅದು ಇಡೀ ಸಂಪತ್ತು ಎಸ್ಪೆಷಲ್ ಅಭಿಮಾನಿಯಾದಂತ ಲಕ್ಷ್ಮಿಯನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡವ ಅಂತ ಒಂದು. ಇನ್ನೊಂದು ಇಲ್ಲಿ ಇದು ಇದು ಹಾಕುವಾಗ ಸೂರ್ಯ ಚಂದ್ರ ಇದೆಲ್ಲ ಹಾಕ್ತಿವಿ, ಚಕ್ರ ಶಂಖ ಇದೆಲ್ಲ ಹಾಕ್ತಿವಿ. ಸೊ ಅದಕ್ಕೆ ಬೇಸಿಕಲಿ ಕರ ಅಂದ್ರೆ ಕಿರಣ ರೂಪಂತು. ಸೊ ಯಾರಿಗೆ ಆ ಒಂದು ಕಿರಣ ಯಾರು ಅಂದ್ರೆ ಈ ಸೂರ್ಯ ಚಂದ್ರ ಏನೇನು ಬೆಳಕುಗಳು ಇದೆಯೋ ಎಲ್ಲಾ ಬೆಳಕು ಯಾರ ಯಾರ ಅಧೀನವಾಗಿರುತ್ತೋ, ಆ ಯಾರ ಯಾರು ಅದಕ್ಕೆ ಪ್ರೇರಿಸ್ತಾನೋ ಅವನು ಒಬ್ಬ ಆಹಾರತ ಒಬ್ಬರಸ್ತ. ಆಮೇಲೆ ಇನ್ನೊಂದು ನಮ್ಗೆ ಗೊತ್ತಿರೋದೇ ಹೇಳ್ತಾರಲ್ಲ, ದೇವರ ಕರದಲ್ಲಿ ಇದೆ ಅಂತ ಹೇಳಿದ್ದಾನೆ ದೇವ್ರು. ಏನ್ ಹೇಳ್ತಾನೆ, ಯಾರ ಕರದಲ್ಲಿ ಅಂತ ಬರುತ್ತೆ. ನಾವು ಬೆಳಿಗ್ಗೆ ಹೇಳುವಾಗ ಇದನ್ನ ನಾವು ಹೇಳ್ತೀವಿ, ಬಟ್ ಇದೊಂದು ಅಸೋಸಿಯೇಟಿ. ನಾವು ಬೆಳಿಗ್ಗೆ ಹೇಳುವಾಗಲೇ ಕರ ಆದ್ರೆ ವಸತೆ ಲಕ್ಷ್ಮಿ, ಕರ ಆದ್ರೆ ವಸತೆ ಕರದಲ್ಲಿ ಲಕ್ಷ್ಮಿ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡ್ತಾ ಅದನ್ನ ಇನ್ನಾಗ್ಲೂ ಹೇಳೋವಾಗ್ಲೇ ಕರದರ್ಶನ ಮಾಡಿಕೊಂಡೇ ನಾವು ಹೇಳಬೇಕು, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಶ್ರೀಕರ ಅಂದ್ರೆ ಅಂದ್ರೆ ಎಲ್ಲಿನೂ ಹುಡ್ಕೊಂಡು ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. ನೀವು ನೀವು ಬೆಳಿಗ್ಗೆ ಎದ್ದಾಗ ಆ ಕೈಯನ್ನ ನೋಡಿದ್ದಾಗ ಕರಾಗ್ರೆ ವಸತಿ ಲಕ್ಷ್ಮಿ ಅದು ಶ್ರೀಕರ, ಶ್ರೀಕರ ರೂಪ ಅಲ್ಲಿ ಲಕ್ಷ್ಮಿ ಇದ್ದಾಳೆ. ಕರದ ಅಗ್ರಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂದ್ರೆ ಅದ್ರಲ್ಲಿ ಭಗವಂತನ ಇದ್ದಾನೆ. ಭಗವಂತ ಎಲ್ಲಿ ಇದ್ದಾನೆ ಅಂದ್ರೆ ನಮ್ಮ ಒಳಗೇನೆ ಇದ್ದಾನೆ, ಪುರಿಯ ರೂಪದಿಂದ ಇದ್ದಾನೆ. ಸೊ ಕೈಯಲ್ಲಿ ಇದ್ದಾನೆ, ಎಲ್ಲಾ ಕಡೆನೂ ಇದ್ದಾನೆ. ಸೊ ಆ ನೆನಪನ್ನು ತರತ್ತ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಶ್ರೀಕರ ರೂಪ. ಸೊ ಅದಕ್ಕೆ ಒಂದು ಅಸೋಸಿಯೇಟಿವ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಅದು ಇದು ಅದು ವಿಷ್ಣು ಸಹಸ್ರನಾಮದ ಅರ್ಥ ಕೊಟ್ಟಿರುವಂತ ಪುಸ್ತಕದಲ್ಲಿನೂ ಭಕ್ತ ಹಸ್ತ ಭಕ್ತರ ಹಸ್ತದಲ್ಲಿ ಲಕ್ಷ್ಮಿ ರೂಪದಿಂದ ಇದ್ದಾರೆ, ಇದು ಪ್ರಸಿದ್ಧವಾದದ್ದು ಎಂಬುದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಇನ್ನೊಂದು ಹೇಳ್ತಾರೆ ದೇವರು ಇನ್ನೊಂದು ಶ್ರೀಕರನಾಗ ಅವನು ಯಾಕೆ ಬಂದಿದ್ದಾನಂದ್ರೆ ಆ ಗರುಡಾರೂಢನಾಗಿದ್ದು ವಿಷವೆಲ್ಲ ತೆಗಿತಾನೆ. ಇನ್ನೊಂದು ಏನ್ ಮಾಡ್ತಾನಂದ್ರೆ ಸ್ವೀಂ ಕರೋತಿ, ಅವನ್ ಮಂತು ಬಂದು ನಮ್ಗೆ ಆ ಒಳಗೆ ಇರುವಂತದ್ದನ್ನ ಉತ್ಪಾದಯತಿ, ಉತ್ಪಾದ ನಮ್ಗೆ ಆ ಬೇಕಾದ ಸಂಪತ್ತು ನಮ್ಗೆ ಅಂದ್ರೆ ಬೇಕಾದ ಸಂಪತ್ತು ಆಲ್ರೆಡಿ ಬಂದಿದೆ. ಇದು ಇನ್ನು ಏನಿದು ಸಂಪತ್ತು ಸಂಪತ್ತು ಅಂತ ಫಸ್ಟ್ ಅರ್ಥ ಹೇಳ್ಬಿಟ್ಟು ತಿರ್ಗಾ ಯಾಕೆ ಹೇಳ್ತಾರೆ ಅಂದರೆ ಇದು ಇನ್ನೊಂದು ಮೆಸೇಜು. ನಾವು ಏನಾರು ಬೇಕು ಅಂದ್ರೆ ಆ ದೇವತೆ ಅನ್ಯ ದೇವತೆ ಉಪಾಸನೆ ಏನ್ ಬೇಕು, ಮದುವೆ ಆಗಬೇಕು, ಮಗು ಬೇಕು, ಅದು ಬೇಕು, ಇದು ಬೇಕು, ಏನೇ ಸಂಪತ್ತು ಬೇಕು, ಕಷ್ಟದಲ್ಲಿ ಇರೋರಿಗೆ ಸಂಪತ್ತು ದುಡ್ಡು ಕಾಸು ಸಂಪತ್ತು ಬೇಕು ಇದೆಲ್ಲ ಅಂದ್ರೆ ಎಲ್ಲೆಲ್ಲ ಹೋಗ್ಬೇಕಾದೇ ಇಲ್ಲ, ಇವನೇ ಎಲ್ಲವೂ ಕೊಡ್ತಾನೆ, ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂಬುದು ಹೇಳುವಾಗ ಅಲ್ಲಿ ಹೇಳ್ತಾರಂತ ಇವನು ಈ ರೂಪ ಎಲ್ಲಿ ಇದೆ ಅಂದ್ರೆ ಶ್ರೀಕರ ಎಂಬ ಈ ವಿಶೇಷವಾಗಿ ಸಂಪತ್ತು ಪ್ರದಾಯ ವಸು ಅಂದ್ರೆ ಸಂಪತ್ತು ಕೊಡುವ ರೂಪದಿಂದ ಅವನು ಬಂದು ರತ್ನ ಪರ್ವತದಲ್ಲಿ ಇದ್ದಾನೆ. ರತ್ನ ಪರ್ವತ ಅಂದ್ರೆ ಅದು ಏನು ಎಲ್ಲಿ ಅಂತ ಗೊತ್ತಿಲ್ಲ ನನ್ಗೆ, ರತ್ನ ಪರ್ವತದಲ್ಲಿ ಇರುವಂತ ರೂಪ. ಸೊ ಅವನನ್ನ ಸಂಪತ್ ಆ ಕಾಲದಲ್ಲಿ ರಾಜಂದರು ಅವರು ಇವರೆಲ್ಲ ರಾಜಸೇ ಆಗಮಂತ ಅದೆಲ್ಲ ಮಾಡಬೇಕು, ದೊಡ್ಡ ಸಂಪತ್ತು ಬೇಕು ಅಂದ್ರೆ ಈ ಪರ್ಟಿಕ್ಯುಲರ್ ರೂಪವನ್ನ ರತ್ನ ಪರ್ವತದಲ್ಲಿ ಅವನ್ ದೇವರು ಕೂತಿದ್ದಾನೆ ಈ ರೂಪದಿಂದ ಅಂತ ಅವರು ಪ್ರಾರ್ಥನೆ ಮಾಡುವಂತ ಸಾರ್ಥ ಕೊಟ್ಟಿದ್ದಾರೆ. ಏನಿವೆ ಶ್ರೀಕರನ್, ಸೊ ಈ ಶ್ರೀಕರನನ್ನ ಈ ಶ್ರೀಕರ ಎಂಬ ರೂಪ ನಮಗೆ ಏನು ಪ್ರಯೋಜಕ ಅಂದ್ರೆ ಈ ಚಿಂತೆ ನಮ್ಮ ಬಿಂಬ ರೂಪ ಬಿಂಬ ರೂಪ ಬಿಂಬ 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 ಹರಿ ಹರಿ ಅಂತ ಹೇಳ್ತಾ ಬಂದಿವಲ್ಲ ಅಲ್ಲಿ ಬಂದು ಒಂದು ಒಂದು ಉಪಾಸನೆ ಮಾಡ್ಲಿಕ್ಕೆ ಒಂದು ಶ್ರೀಕರ ಅಂಬೋದಂತ ಕೊಟ್ಟಿದ್ದಾರೆ, ಒಂದು ಹೆಸರನ್ನ ಕೊಟ್ಟಿದ್ದಾರೆ ಶ್ರೀಕರನ ಎಲ್ಲಿ ಚಿಂತನೆ ಮಾಡಿ ಸರ್ವತ್ರದಲ್ಲಿ. ಸೊ ಅದೇ ಹೇಳಾಯ್ತಲ್ಲ 22nd ಅಂದ್ರೆ ಅಲ್ಲಿ ಸರ್ವತ್ರದಲ್ಲಿ ಅಂತ ಅಲ್ಲಿ ಹೇಳಿಲ್ಲ, ಅಲ್ಲಿ ಹೇಳಿದ್ದು ಒಂದು ಜೀವದಲ್ಲಿ ಜೀವದಲ್ಲಿ ಒಂದು ಪ್ರತಿ ಪ್ರತಿ ಜೀವದಲ್ಲಿ ಸಮನ್ವಯ ಮಾಡಿದ್ದೀವಿ, ನಾವು ಸಮನ್ವಯ ಮಾಡಿದ್ದೀವಿ. ನೆಕ್ಸ್ಟ್ ನಾವು ನೋಡಿದ್ದು ಒಂದು ವ್ಯತಿರೇಕ ನೋಡಿದ್ದೀವಿ. ಇಲ್ಲಿ ನೋಡುವಂತ ಒಂದು ವಿಶೇಷ ಏನು ಅಂದ್ರೆ ಅನ್ವಯ, ಸಮನ್ವಯಕ್ಕೇನೋ ಅನ್ವಯಕ್ಕೇನೋ ಏನು ವ್ಯತ್ಯಾಸ ಅಂತ ಸಮನ್ವಯ ಅಂಬೋದು ದ ಟೋಟಲ್ ಒಂದೇ ಪ್ಯಾಕೇಜ್ ಇದ್ದರೆ ಎಲ್ಲವೂ ಸೇರಿ ನೋಡೋದು ದ ಕಂಪ್ಲೀಟ್. ಸೊ ಸಮನ್ವಯದಲ್ಲಿ ಅನ್ವಯ ವ್ಯತಿರೇಕ ಅಂಬೋದು ಎರಡೂ ಬರುತ್ತೆ. ಸೊ ಇಲ್ಲಿ ಸ್ಪೆಸಿಫಿಕ್ ಆದ ಅನ್ವಯವನ್ನ ತೋರಿಸಿಕೊಡ್ತಾರೆ. ಅದು ಒಂದು ಮುಖ. ಇನ್ನೊಂದು ಮುಖ ಏನು ಅಂದ್ರೆ ಹೇಗೆ ಬಾಹ್ಯ ಪೂಜೆ ಮಾಡಬೇಕು ಅಂಬುದನ್ನ ತೋರಿಸಿಕೊಡ್ತಾರೆ. ನಾವು ಬಾಹ್ಯ ಪೂಜೆ ಒಂದು 22nd ವರ್ಷಲ್ಲಿ ಬಾಹ್ಯ ಪೂಜೆನೆ ನೋಡಿಲ್ಲ. ಅಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ವಿ ಒಂದು ಬಾಹ್ಯ ಪೂಜೆ ಪ್ರಸಿದ್ಧವಾಗಿ ಷೋಡಶೋಪಚಾರ ಬಾಹ್ಯ ಪೂಜೆ ಅದು ಎಲ್ಲರಿಗೆ ಗೊತ್ತಿರೋದು. ಇಲ್ಲಿ ಹೇಳುವಂತದ್ದು ಜೀವನದ ಕಣ್ಣಿಗೆ ಕಾಣದೆ ಇರುವಂತ ಜೀವನದಲ್ಲಿ ಇರುವಂತದ್ದು ಅಂತ ಅಲ್ಲಿ ನೋಡಿದ್ವಿ. ಇಲ್ಲಿ ಬಂದು ಬಾಹ್ಯ ಪೂಜೆಯನ್ನು ಹೇಗೆ ಮಾಡುದು ಅಂದ್ರೆ ಬಾಹ್ಯ ಪೂಜೆ ಮಾಡುವಾಗ ಒಳಗಿರೋ ಪೂಜೆನೂ ಅದು ಅಡಕವಾಗಿ ಬಿಡುತ್ತೆ. ಬಾಹ್ಯ ಪೂಜೆ ಮಾಡುವಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಕ್ರಮ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಸ್ತ್ರೀಕರಣ ಸರ್ವತ್ರದಲ್ಲಿ. ಸೊ ಸರ್ವತ್ರದಲ್ಲಿ ಸರ್ವತ್ರದಲ್ಲಿ ಅಂತ ಹೇಳುವಾಗ ವ್ಯಾಪ್ತವಾಗಿ ಎಲ್ಲಾ ಕಡೆನೂ ಇದ್ದಾನೆ. ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ಇನ್ನೂ ಒಂದು ಲೆವೆಲ್ ಜಾಸ್ತಿನೂ ಹೋಗ್ತಾ ಇದ್ದಾರೆ. ಹಿಂದೆ ಎಲ್ಲ ನಾವು ನೋಡಿದ್ದು ಸ್ಥಳ ಜಲಾದ್ರಿಗಳಲ್ಲಿ ಅಲ್ಲಿ ಬಂದಾಗ ಅಲ್ಲಿ ನೋಡಿದ್ದು ಏನು ಅಂದ್ರೆ ಅನಿಷಿದ್ಧವಾದ ಪದಾರ್ಥಗಳಲ್ಲಿ ಇದ್ದರೂ ಚಿಂತನೆ ಮಾಡಬೇಕು ದೇವರಿಗೆ ಸಮರ್ಪಣೆ ಸಮರ್ಪಣೆ. ಇಲ್ಲಿ ಸಮರ್ಪಣೆ ಮಾತ್ರ ಹೇಳೋದಿಲ್ಲ, ವ್ಯಾಪ್ತವನ್ನು ಹೇಳ್ತಾರೆ. ಇಲ್ಲಿ ಒಂದು ಸಟಲ್ ಡಿಫ್ರೆನ್ಸ್. ಅದು ಏನು ಅಂದ್ರೆ ಸುಮಿಶೈವ ಸಪಾಕೇಶ ಅಂತೆಲ್ಲ ಬರುತ್ತಲ್ಲ ಅಂದ್ರೆ ಏನು ನಾಯಿ ಆಗಲಿ ಚಂಡ ಈ ತುಂಬಾ ನೀಚರಾಗಲಿ ನೀಚ ಪ್ರಾಣಿಗಳು ಎಲ್ಲಿ ಗುಡ್ ಬ್ಯಾಡ್ ಆಗ್ಲಿ ಏನ್ ಬೇಕಾದ್ರೆ ತಗೊಳ್ಳಿ ಎಲ್ಲದಲ್ಲಿನೂ ದೇವರಿದಾನ ಎಂಬ ಮುಖವೂ ತಕ್ಕೋಬೇಕು ಅಂತ ಒಂದು ಕಾಮೆಂಟ್ ಕಪಲ್ ಆಫ್ ಕಾಮೆಂಟ್ರಿಯಲ್ಲಿ ಕೊಟ್ಟಿದ್ದಾರೆ. ಸರ್ವ ಸರ್ವ ಎಂಬ ಶಬ್ದದಿಂದ ಯಾರನ್ನ ಇದು ಪೂಜೆ ಅಲ್ಲ, ಇದು ಇದು ಪೂಜೆ ಅಂದ್ರೆ ಇದು ಪೂಜೆ ತಾನ. ಇಟ್ಸ್ ನಾಟ್ ಲೈಕ್ ಫಿಸಿಕಲ್ ಆದ ದೇವರಿಗೆ ಹೂ ಅರ್ಪಣೆ ಆ ತರ ಇಲ್ಲ. ದೇವರನ್ನ ಎಲ್ಲಾ ಕಡೆನೂ ಇರುವಂತ ಅಂದ್ರೆ ಒಳ್ಳೇದು ಕೆಟ್ಟದ್ದು ಎಲ್ಲದಲ್ಲೇನು ಚರವಾದ ಪದಾರ್ಥ ಚಲ ಅಚಲ ಪದಾರ್ಥಗಳು ಚಲ ಪದಾರ್ಥಗಳು ಎಲ್ಲ ಜಡ ಜೀವಗಳು ಜೀವದಲ್ಲಿನು ಸ್ಥಾವರ ಜಂಗಮ ಮೂವಿಂಗ್ ಅಂಡ್ ನಾನ್ ಮೂವಿಂಗ್. ಸೊ ಹೀಗೆ ಎಲ್ಲವೂ ತಗೊಳ್ಳಿ ಕಂಪ್ಲೀಟ್ ಆಗಿ ತಗೊಳ್ಳಿ ಸರ್ವತ್ರದಲ್ಲಿ ಅವಲೋಕಿಸುತ್ತ ಅವಲೋಕಿಸುತ್ತಾನು ನೋಡಬೇಕು ಅಂತ ಹೇಳ್ತಾರೆ. ಸರ್ವತ್ರದಲ್ಲಿ ಅವಲೋಕಿಸ್ತ ಅದಕ್ಕೆ ಅವಲೋಕಿಸ್ತ ನೋಡಬೇಕು ಅಂದ್ರೆ ಯಾಕಂದ್ರೆ ನೋಡೋದು ಹೊರಗೆ ಕಾಣೋದಿಲ್ಲವ ಅಂತ ಹೇಳಿದ್ರೆ ಎರಡು ಅದಕ್ಕೆ ಆನ್ಸರ್. ಒಂದು ಬಂದು ಏನ ಅವಲೋಕಿಸುತ್ತ ಅಂದ್ರೆ ನೋಡ್ತಾ ಅವಲೋಕ ಮಾಡ ಎಲ್ಲಾ ಪದಾರ್ಥದಲ್ಲಿ ನೋಡೋದು ಏನಂತ ನೋಡೋದು ಅಂದ್ರೆ ಅದಕ್ಕೆ ಒಂದು ರೂಪ ಕೊಡ್ತಾರೆ. ಅದಕ್ಕೆ ಶ್ರೀಕರ ಒಂದೇ ಒಂದು ತಿಂಗಳ ಶ್ರೀಕರ ಅಂತ ಒಂದು ರೂಪ ಇವರು ಚಿಂತನೆ ಬಂತಲ್ಲ ನಮ್ಗೆ. ಈ ಶ್ರೀಕರ ಎಂಬ ರೂಪವನ್ನು ಎಲ್ಲಾ ಕಡೆ ಅಂದ್ರ ಸದಾಕಾರ ಸನ್ಮಾನ ಶಬ್ದವಾಚ್ಯ ತದ್ರೂಪ ಹಾಗೆ ವಿಧಾನದ ಒಂದು ಎಲೆ ಇದ್ರೆ ಎಲೆ ಶೇಪ್ರಿ ಖಂಡವಾದ ವಿಧಾನ ಅಂತ ಎಷ್ಟು ಹೇಳಿದ್ರು ಎಲೆನೆ ನಮ್ಗೆ ಬರುತ್ತೆ. ಈ ಕೆನಾಟ್ ಲುಕ್ ಇನ್ ಸೈಡ್ ಲುಕ್ ಇನ್ ಸೈಡ್ ಯಾಕೆ ಮಾಡ್ಬೇಕು ಅಂದ್ರೆ ಒನ್ ಎಕ್ಸಾಂಪಲ್ ಈ ಶ್ರೀಕರ ಅಂತ ಆಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಈ ಶ್ರೀಕರ ಧ್ಯಾನ ಶ್ಲೋಕ ಇದೆಲ್ಲ ಕೊಟ್ಟಿದ್ದಾರೆ. ಬೇಸಿಕಲಿ ಇದು ಹೊಸ್ತಲಲ್ಲಿ ಹಾಕುವಂತ ಅದೇ ಪ್ರಾರ್ಥನೆ ಬರುತ್ತೆ. ಆ ಗರುಡಾರ್ಯವಡನಾಗಿರ್ಬೇಕು ಅವನು ಆ ಗರುಡನಲ್ಲಿ ಕುಳಿತಿರ್ಬೇಕು ಮತ್ತು ಉತ್ತಿಷ್ಟ ಗರುಡನಲ್ಲಿ ಕೂತು ಅಪ್ ಮೇಲಕ್ಕೆ ಹಾರುವ ರೂಪ ಉತ್ತಿಷ್ಟ ಮೇಲೆ ನಮ್ಗೆ ಮೇಲಕ್ಕೆ ಕರ್ಕೊಂಡು ಹೋಗುವಂತ ಎಬ್ಬಿಸುವ ರೂಪ ವಿಷ ತೆಗೆದು ನಮ್ಮನ್ನು ಎಪ್ಪಿಸುವ ರೂಪ. ಹೀಗೆ ಚಿಂತನೆ ಒಂದಾಯ್ತು. ಆ ಚಿಂತನೆ ಎಲ್ಲಾ ಕಡೆನೂ ಅದು ಇಟ್ಕೊಳ್ಳೋದು ಅದು ಒಂದು ಮುಖ ಆಯ್ತು. ಇನ್ನೊಂದು ಮುಖ ಏನ್ ಹೇಳ್ತಾರೆ ಅಂದ್ರೆ ಅವಲೋಕಿಸುತ್ತ ಅವಲೋಕನ ಮಾಡಿ ಅಂತ ಹೇಳುವಾಗ ಅವಲೋಕನ ಶಾಸಮಾನ ಮಾಡಬೇಕು ಅಂದ್ರೆ ಮನಸ್ಸಿನ ಕಣ್ಣಿನಿಂದ ಮನೋನೇತ್ರ ಅಂತ. ಯಾಕೆಂದ್ರೆ ಯಾವುದೇ ನಾವು ತಕೊಂಡ್ರೆ ನಾವು ಸೀಕರನ್ನ ನೋಡಿದ್ದಿಲ್ಲ ಏನು ನೋಡಿದ್ದಿಲ್ಲ ಏನೇ ಅದನ್ನು ಮೆಂಟಲಿ ಡ್ರಾ ದಟ್ ಪಿಕ್ಚರ್ ತಾನೆ ಮನಸ್ಸಿನ ಕ್ಯಾನ್ವಾಸ್ ಹಾಕುವಂತ ಪಿಕ್ಚರ್ಸ್ ಇದು. ಅವ್ರು ಏನಾದ್ರು ಪಿಕ್ಚರ್ ಸೀಕರ ಅಂತ ಒಂದು ಫೋಟೋ ನೋಡಿದ್ರೆ ಅದು ಮನಸ್ಸಲ್ಲಿ ಇಟ್ಕೊಂಡು ನೋಡುವಂತದ್ದು. ಸೊ ಮನೋನೇತ್ರದಿಂದ ಮನಸ್ಸಿನ ಕಣ್ಣಿನಿಂದ ಜಸ್ಟ್ ಇಂಪ್ರಿಂಟ್ ಎಲ್ಲಿ ನೋಡಿದ್ರೆ ಈ ಸೀಕರ ನೋಡೋದು ಅಂತ ಒಂದು. ಇನ್ನೊಂದು ಏನ್ ಹೇಳ್ತಾರಂದ್ರೆ ಇದು ಒಂದು ಸರ್ವತ್ರದಲ್ಲಿ ಅವಲೋಕಿಸುತ್ತ ಇಲ್ಲಿ ಇನ್ನೂ ಎರಡು ಮೂರು ವಿಶೇಷಗಳನ್ನ ತರ್ತಾರೆ. ಅನ್ವಯ ವ್ಯತಿರೇಕ ನಾವು ಅನ್ವಯ ಇಲ್ಲಿ ಬೇಸಿಕಲಿ ಇಲ್ಲಿ ಅನ್ವಯ ಮಾತ್ರ ತಗೊಂಡಿದ್ದಾರೆ. ಅವಲೋಕಿಸುತ್ತ ಗುಣ ರೂಪ ಕ್ರಿಯ ವ್ಯತಿರೇಕ ತಿಳಿಯದೆ ಅಂತ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ಗುಣ ರೂಪ ಕ್ರಿಯೆ ಭಗವಂತನ ಗುಣ. ಸೊ ಇಲ್ಲಿ ಒಂದು ಕಾಮೆಂಟ್ ಅಲ್ಲಿ ತಕೊಂಡಾಗಿ ಎಲ್ಲ ನೋಡಿ ಗುಡ್ ಬ್ಯಾಡ್ ಆಗ್ಲಿ ಎಲ್ಲ ನೋಡಿ ನೋಡಿದ್ರೆ ಅಲ್ಲಿ ಇರುವಂತ ಒಂದು ಗುಡ್ಡಲ್ಲಿ ಇರುವಂತ ರೂಪ, ಬಾರ್ಡಲ್ಲಿ ಇರುವಂತ ರೂಪ, ಅಗ್ನಿಲಿ ಇರುವಂತ ರೂಪ, ಇದು ಬೋತ್ ಚೇತನ ಆಗ್ಬೋದು, ಜಡ ಆಗ್ಬೋದು, ಏನೇ ಆಗ್ಬೋದು. ಸೊ ಅಲ್ಲಿ ಇರುವಂತ ಅಧಿಷ್ಠಾನಗಳು ಎಷ್ಟು ಕೊಳತು ಕೊಳತು ಕೊಳತಿದ್ರು ಅಲ್ಲಿ ಇರುವಂತ ಭಗವಂತನ ಗುಣ ಆನಂದ, ಭಗವಂತನ ಗುಣ ಜ್ಞಾನ ಆನಂದಾದಿ. ಸೊ ಏನೇನು ಆಗೋದಿಲ್ಲ, ಆನಂದಾದಿ ಗುಣದಿಂದಲೇ ಎಲ್ಲವೂ ಇದ್ದಾನೆ. ಇದು ಇಟ್ಕೊಂಡು ನಾವು ಅದಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂತಿಲ್ಲ, ಇದು ತಿಳ್ಕೊಳ್ಳೋದೇ ಒಂದು ಪೂಜೆ. ಹೀಗೆ ತಿಳ್ಕೊಂಡು ಬಿಂಬನಲ್ಲಿ ಆಯ್ಕೆ ಮಾಡಿದ್ರೆ ಪೂಜೆ ಆಗ್ಬಿಡುತ್ತೆ. ನನ್ನ ಬಿಂಬನಲ್ಲಿ ಇರುವಂತ ಭಗವಂತನೇ ನಾಯಲ್ಲಿನೂ ಇದ್ದಾನೆ, ಕತ್ತೆಯಲ್ಲಿನೂ ಇದ್ದಾನೆ, ನೀಚ ಅತಿ ನೀಚ ಜನರಲ್ಲಿನೂ ಇದ್ದಾನೆ, ಎಲ್ಲ ಜಾತಿಗಳಲ್ಲಿನೂ ಇದ್ದಾನೆ. ಸೊ ಹೀಗೆ ಹೀಗೆ ಚಿಂತನೆ ಮಾಡುತ್ತಾ ಲೋಕಿಸುತ್ತಾ ರೂಪದಲ್ಲಿ, ಸೊ ಆ ಭಗವಂತನ ಗುಣದಲ್ಲಿ ಆಗಲಿ, ಅವನ ರೂಪ ಯಾವ ರೂಪ, ಯಾವ ರೂಪ ನಮಗೆ ಒಂದು ರೂಪ ಸ್ತ್ರೀಕರ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ. ಸ್ತ್ರೀಕರ ಎಂಬ ರೂಪದಿಂದ ತನ್ನ ರೂಪ ತನ್ನ ಅಂತ ನಾವು ಇಟ್ಕೊಡ್ತೀವಿ. ಬಟ್ ಇಲ್ಲಿ ಶುನಿ ಶೈವ ಶಪಾಕೇಶ್ ಅಂತ ಹೇಳೋ ಒಳಗೆ ಒಂದು ಯಾವ ಯಾವ್ದು ಇಲ್ಲಿ ಅಲ್ಲಿ ಅಲ್ಲಿ ನಮ್ಗೆ ನೆನಪು ಬಂದಾಗ ಆ ಕತ್ತೆ ನಾನೆ ಆ ತರ ಒಂದು ಈ ತರ ಒಂದು ನೆನಪು ಬರಬಾರದು ನೋಡಿ. ಅದಕ್ಕೆ ಶ್ರೀಕರನನ್ನೇ ಇಟ್ಟುಕೊಳ್ಳೋದು ಒಂದು ಮುಖ, ಶ್ರೀಕರನನ್ನ ಆ ರೂಪ ಇಟ್ಟುಕೊಳ್ಳೋದು. ಆಮೇಲೆ ಕ್ರಿಯಾ, ಅಲ್ಲಲ್ಲಿ ಅವನು ಹೇಳುವಂತ ಕ್ರಿಯಾ ಅಂದ್ರೆ ಕ್ರಿಯೆಯಲ್ಲಿ ಹೊರಗಿನ ಕ್ರಿಯೆಯಲ್ಲಿ ಭೇದ ಕಾಣಿಸ್ತಾನೆ. ನಾಯಿ ಒಂಥರ ಕೂಗತ್ತೆ, ಇನ್ನೊಂದು ಇನ್ನೊಂದ್ ತರ ಇರುತ್ತೆ, ವ್ಯತ್ಯಾಸ ಇರುತ್ತೆ ಅಂದ್ರೆ ಅದು ಹೊರಗೆ ಅದು ಮಾಡೋದು ಶಬ್ದಗಳಲ್ಲಿ ವ್ಯತ್ಯಾಸ ಇದ್ರು ಆ ಒಂದು ಶಕ್ತಿ ಅದು ಆ ಧರ್ಮ ಅದು ಮಾಡುವಂತ ಆ ಧರ್ಮ ಮಾಡೋದಕ್ಕೆ ಭಗವಂತನ ಶಕ್ತಿ ರೂಪ, ದೇವರ ಶಕ್ತಿ ರೂಪ ಇರುತ್ತಲ್ಲ ಅದು, ಆ ಶಕ್ತಿ ಭಗವಂತನ ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ. ಆ ಅಭಿವ್ಯಕ್ತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ಬೋದು, ಎರುವಿನಲ್ಲಿ ಒಂದು ಅಭಿವ್ಯಕ್ತಿ ಆಗ್ಬೋದು, ಆನೆಯಲ್ಲಿ ಇನ್ನೊಂದು ದೊಡ್ಡ ಅಭಿವ್ಯಕ್ತಿ ಆಗ್ಬೋದು, ಬಟ್ ದೇವರ ಶಕ್ತಿಯಲ್ಲಿ ಮಾತ್ರ ಎಂದ್ರೂ ಹ್ರಾಸ ಬರೋದಿಲ್ಲ. ಬಿಕಾಸ್ ದೇವರ ಶಕ್ತಿ ಎಂಬುದು ಇಟ್ಸ್ ಅಗೇನ್ ನಾನ್ ಡಿಫ್ರೆಂಟ್ ಫ್ರಮ್ ಗಾಡ್. ದೇವರು ದೇವರ ಶಕ್ತಿ ಅಂತಿಲ್ಲ, ದೇವರ ಶಕ್ತಿ ಇಸ್ ದೇವರೇ. ಸೊ ನ್ಯಾಚುರಲಿ ಅಲ್ಲಿ ವ್ಯತ್ಯಾಸ ಇಲ್ಲ. ಸೊ ಗುಣ ರೂಪ ಕ್ರಿಯೆ ವ್ಯತಿರೇಕ ತಿಳಿಯದೆ, ಇಲ್ಲಿ ವ್ಯತಿರೇಕ ಅಂಬೋ ಶಬ್ದಕ್ಕೆ ಏನರ್ಥ ಅಂದ್ರೆ ವ್ಯತಿರೇಕ ಪೂಜೆ ಮಾಡು ಅಂತ ಹೇಳಿದ್ದಾರೆ, ಈಗ ವ್ಯತಿರೇಕ ತಿಳಿಯದೆ ಹೇಳ್ತಾರಂದ್ರೆ ಈಗ ಅನ್ವಯ ಮಾಡುವಾಗ ವ್ಯತಿರೇಕ ಅಂಬೋದು ಭೇದ, ಇಲ್ಲಿ ವ್ಯತಿರೇಕ ಅಂಬೋದಕ್ಕೆ ಭೇದ ತಿಳಿಯದೆ, ದೇವರ ಗುಣ ರೂಪ ಕ್ರಿಯೆಯಲ್ಲಿ ಭೇದ ನೋಡಬಾರ್ದು. ಎಲ್ಲಾ ಕಡೆನೂ ಶ್ರೀಕರಣ ಇಟ್ಕೊಂಡ್ ಬಿಟ್ರೆ ರೂಪ ಗುಣ ಕ್ರಿಯಾ ಹೀಗೆ, ಅಥವಾ ನೀವು ದಶಾವತಾರ ಕತೆ ಕೇಳುವ ಮತ್ಸ್ಯಾದಿ ರೂಪಗಳು, ಹತ್ತು ರೂಪ ತಗೊಳ್ಳೋಣ, ಹತ್ತು ರೂಪಗಳಿಗೆ ಒಂದೊಂದು ರೂಪಕ್ಕೆ ಒಂದೊಂದು ಆಯುಧ ಒಂದೊಂದು ಹೊರಗೆ ಕೊಡ್ತಾರ ಅವರು. ಬಟ್ ದೇವರ ಆ ಒಳಗಿರುವಂತಹ ಶ್ರೀಕರ ಒಂದೊಂದಲ್ಲಿನ ಸಂಪತ್ಕರ ಲಕ್ಷ್ಮಿಯನ್ನ ಅಧೀನವಾಗಿ ಇಟ್ಟುಕೊಂಡು ಇರುವವನು. ಸೊ ಈ ತರ ಗರುಡಾರೂಢನಾಗಿ ಇರುವವನು. ಸೊ ಇವನು ಮತ್ಸ್ಯರು ಮತ್ಸ್ಯ ಪೂರ್ಣ ವರಾಹ ವಾಮನ ಇದರಲ್ಲಿ ಮಾಡಿರುವಂತಹ ಕ್ರಿಯೆಗಳು, ಆ ಕ್ರಿಯೆ ಇಸ್ ನಾಟ್ ಡಿಫ್ರೆಂಟ್ ಫ್ರಮ್ ಹಿಮ್. ಸೊ ಅದು ಅದೇ ಆಗಬೇಕು. ರೂಪ ಕ್ರಿಯಾ ವ್ಯತಿರೇಕ ವ್ಯತ್ಯಾಸ ನೋಡದೆ ತಿಳಿಯದೆ ಅನ್ವಯಿಸು ತಿಳಿಯದೆ ಎಲ್ಲಿ ಏನ್ ಮಾಡಬೇಕು ಇಲ್ಲಿ ಅನ್ವಯಿಸು ಬಿಂಬನಲ್ಲಿ ಅನ್ವಯ ಮಾಡು. ಸೊ ಈ ರೂಪ ಈ ಕ್ರಿಯೆಗೆ ಏನೇನ್ ನಾವು ಏನೇನ್ ರಾಮಾವತಾರ ಕತೆ ಕೇಳಿದ್ರೆ ಅದು ಬೇರೆ ಯಾರು ಇಲ್ಲ, ನನ್ನ ಒಳಗಿರುವಂತ ಈ ಭಗವಂತನೇ, ಅವನಿಗೆ ಇವನಿಗೆ ವ್ಯತ್ಯಾಸ ಇಲ್ಲ ಅಂತ. ಸೊ ಇಲ್ಲಿ ಬಿಂಬನಲ್ಲಿ ಅನ್ವಯ ಮಾಡಿಕೊಳ್ಳಿ ಅಂದ್ರೆ ಅಂದ್ರೆ ಅವಲೋಕಿಸುತ್ತಾ ಅಂಬೋದು ಈ ಸ್ಮರಣೆ ಪೂರ್ವಕ ಮನಸ್ಸಿನ ಅಂಬೋ ಕಣ್ಣಿನಿಂದ ಇದನ್ನ ನೋಡಬೇಕು. ವ್ಯಾಪ್ತ ದರ್ಶನ ಎಷ್ಟು ವ್ಯಾಪ್ತ ಅಂದ್ರೆ ನಮ್ಮ ವ್ಯಾಪ್ತ ಇಸ್ ವೆರಿ ಲಿಮಿಟೆಡ್, ಅದಲ್ಲಿ ಅದು ನೋಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೇಳ್ಬಿಟ್ಟು ಇನ್ನೊಂದು ವಿಷಯವನ್ನ ಹೇಳ್ತಾ ಇರಲಿ, ಇದು ಸರಾಸರ ಅಧೀನ ಇದೆಲ್ಲ ಹೇಳಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತ್ಯಾಗ ಮಾಡಬೇಕು. ಇದು ಬಾಹ್ಯ ಪೂಜೆಗೆನೆ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ವ್ಯತಿರೇಕತೆ ಅನ್ವಯಿಸು ಬಿಂಬನಲ್ಲಿ, ಅನ್ವಯಿಸು ಬಿಂಬನಲ್ಲಿ ಅಂತ ಇಲ್ಲಿ ಕೊಟ್ಟುಬಿಟ್ಟು ಇದಕ್ಕೆ ಬಿಂಬನಲ್ಲಿ ಅನ್ವಯಿಸು ನನ್ನಲ್ಲಿ ಅನ್ವಯ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂದ್ರೆ ನಾವು ಷೋಡಶ ಪೂಜೆ ಆ ತುಳಸಿ ಪೂಜೆ ವಾಟವರ್ ಪೂಜೆ ನಾವು ಹೊರಗಡೆ ಪೂಜೆ ಮಾಡ್ತೀವಲ್ಲ ಆ ಪೂಜೆಯನ್ನ ತ್ಯಾಗ ಮಾಡಬೇಕು ಎಂಬುದನ್ನು ಹೇಳ್ತಾರೆ. ಅನ್ನೋ ಸ್ಥೂಲವಾಗ ನಾವು ಅನೇಕ ಬಾರಿ ನೋಡಿದೀವಿ. ಬಟ್ ಇಲ್ಲಿ ಏನ್ ಹೇಳ್ತಾರೆ ಇವರು ಅಂದ್ರೆ ಯಾವ ರೂಪ, ಇವಾಗ ಏನ್ ಹೇಳಿದೀವಿ ನಾವು ಶ್ರೀಕರನನ್ನ ಇಟ್ಟುಕೊ ಅಂತ ಹೇಳಿದ್ವಿ, ಅದು ಒಂದು ಮುಖ ಆಯ್ತು. ಇನ್ನೊಂದು ಮುಖ ಧ್ಯಾನ ಪೂಜಾ, ಇದಕ್ಕೆ ಇನ್ನೊಂದು ಮುಖ ಹೇಳ್ತಾರೆ. ಇದು ಬಂದು ವಿಜಯದಾಸರು ಕೊಟ್ಟಿದ್ದೆ, ವಿಜಯದಾಸರ ಧ್ಯಾನ ಸುಳಾದಿಗಳಲ್ಲಿ ಉಪಾಸನಾ ಭಾಗ ಸುಳಾದಿ ಧ್ಯಾನ ಸುಳಾದಿಯಲ್ಲಿ ಒಂದು ಕಡೆ ಹೇಳಿದ್ದಾರೆ,
ಏನ್ ಹೇಳ್ತಾರಂದ್ರೆ, ನಾನಪ್ಪ ಜಪ ಮಾಡಕ್ ಕೂತ್ಕೋಬೇಕು, ಆ ಜಪ ಬೇಡ, ಧ್ಯಾನ ಮಾಡಕ್ಕು, ದೇವರಿಗೆ ಧ್ಯಾನಕ್ಕೆ ಕೂತ್ಕೋಬೇಕು, ಪ್ರಾಣಾಯಾಮ ಆಸನ ಇದು ಎಲ್ಲ ಎಲ್ಲ ಆಯ್ತು, ಧ್ಯಾನ ಮಾಡಬೇಕು ಅಂದ್ರೆ ಯಾವ ರೂಪವನ್ನು ಯಾವ ಚಿಂತನೆ ಮಾಡಬೇಕು ಅಂತ ಬಂದಾಗ ಅಲ್ಲಿ ಏನ್ ಹೇಳ್ತಾರೆ ಅವರು, ನಿನಗೆ ಇಷ್ಟವಾದ ಒಂದು ಮೂರ್ತಿಯನ್ನ ತಪ್ಪು. ನಿನಗೆ ಇಷ್ಟವಾದ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ, ಜನರಲಿ ಜನರಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಯಾರು ಏನ್ ಇಟ್ಕೊಳ್ತೀವಿ ಅಂದ್ರೆ ನಮ್ಮ ನಮ್ಮ ಕುಲದೇವ, ಬಿಕಾಸ್ ದಟ್ ಈಸ್ ದ ಮೋಸ್ಟ್, ಆ ಕಾಲದಲ್ಲಿ ತುಂಬಾ ಪರಿಚಿತವಾದ ಮೂರ್ತಿ ಹೋಗ್ತಾನೆ ಇರ್ತಿ, ಒಂದೊಂದು ವಿಶೇಷಕ್ಕೇನು ಕುಲದೇವರ ಹತ್ರ ಹೋಗ್ತಾ ಇರ್ತಿ, ಮನೆಯಲ್ಲಿನೂ ಕುಲದೇವರದ ಫೋಟೋ ಇಟ್ಕೊಂಡಿರ್ತೀವಿ. ಸೊ ದಟ್ ಈಸ್ ದ ಈಸಿಯೆಸ್ಟ್ ಒನ್. ಸೊ ಅದನ್ನ ತಗೊಳ್ಳಿ, ಫೋಟೋ ವಿಗ್ರಹ ವಾಟ್ ಎವರ್ ನಿಮಗೆ ಇಷ್ಟ ಅಂದ್ರೆ ನಿಮಗೆ ಈಸಿಯಾಗಿ ಮನಸ್ಸು ಯಾವ ಕಡೆ ಹೋಗುತ್ತೆ ಈಸಿಯಾಗಿ ದೇವರು ಅಂದ್ರೆ ತಕ್ಕಂತ ಏನ್ ಬರುತ್ತೋ ಅದನ್ನ ತಕೊಳ್ಳಿ. ಅದು ತಕೊಂಡು ಏನ್ ಮಾಡಿ ಅಂದ್ರೆ ಗುರುಗಳಿಗೆ ಕೊಟ್ಟು ಗುರುಗಳ ಮೂಲಕವಾಗ ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಗುರುಗಳ ಅಂದ್ರೆ ಯೂಶಲಿ ನಮ್ಮಲ್ಲಿ ಅದು ಇನ್ನೊಂದು ಕ್ಲಾಸ್ ನೋಡೋಣ, ಗುರುಗಳ ದ್ವಾರ ಅದನ್ನ ಸ್ವೀಕಾರ ಮಾಡಬೇಕು. ಗುರು ಅಂದ್ರೆ ಗುರು ಹತ್ರ ಪರ್ಮಿಷನ್ ಕೇಳೋದು ಏನೋ ತಮ್ಮ ಅವರ ಆಶೀರ್ವಾದ ವಾಟ್. ಸೊ ಅವರು ಬಂದು ಗುರುವಿನ ವಾಟ್ ಅದು ಮಾಡಿಕೊಟ್ರೆ ಅದನ್ನ ಇವಾಗ ಚಿಂತನೆ, ಅದನ್ನ ಬಿಂಬ ಅಂತಾನೆ ಚಿಂತನೆ ಮಾಡೋದು. ಯೂಶಲಿ ನಮ್ಮ ಬಿಂಬ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ನಾವು ಹೇಳ್ತೀವಿ ಬಿಂಬ ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ಮನುಷ್ಯನೋ ಮೃಗನೋ ಅಥವಾ ಒಂದು ಹುಲ್ಲು ಕಡ್ಡಿನೋ ಏನಂತ ನಮ್ಗೆ ಗೊತ್ತಿಲ್ಲ. ಹಾಗಿರುವಾಗ ಬಿಂಬ ಅಂತ ಏನ್ ಚಿಂತನೆ ಮಾಡಕ್ಕಾಗತ್ತೆ ನಮ್ಗೆ ಅಂತ ಹೇಳುವಾಗ ಇಲ್ಲಿ ಹೇಳ್ತಾರೆ ನೋಡಿ, ಬಿಂಬ ಅಂತ ನೀವು ಏನೇ ತಕೊಳ್ಳಿ ಪರವಾಗಿಲ್ಲ, ನಿಮ್ಗೆ ನೀವು ಮೃಗನೋ ಮನುಷ್ಯರೋ ಪಕ್ಷಿನೋ ಕ್ರಿಮಿನೋ ಕೀಟನೋ ಏನೇ ಆಗಲಿ, ನಿಮ್ಮ ಬಿಂಬ ಇದ್ದಾನಲ್ಲ, ಆ ಬಿಂಬ ಹೇಗಿದ್ದಾನೆ ಹಿಂದಿನ ಸಂಧಿಗಳಲ್ಲಿ ಬಂದಿದೆ. ನರನಾರಿ ಕುಂಜರವತ್ ಅಂದ್ರೆ ಒಂದು ರೂಪದೊಳ್ಳ ಅನಂತ ರೂಪವೂ ಇದೆ ಅವನಲ್ಲಿ. ಸೊ ಆ ಅನಂತ ರೂಪದಲ್ಲಿ ನಿಮಗೆ ಒಂದು ಒಂದು ವಿಗ್ರಹನೋ ಒಂದು ಪಿಕ್ಚರ ಏನೋ ಒಂದು ತಗೊಂಡಿದ್ದೀರ, ನಿಮ್ಮ ಕುಲದೇವರು ಅಂತ ತಗೊಂಡಿದ್ದೀರ, ವೆಂಕಟರಮಣ ಅಂತ ತಗೊಂಡಿದ್ದೀರ, ಬಾಲಾಜಿ ಶ್ರೀನಿವಾಸ ಅಂತ ನೀವು ತಗೊಂಡಿದ್ದೀರ. ಆ ಶ್ರೀನಿವಾಸ ವಿಗ್ರಹ ಹೇಗಿರುತ್ತೆ? ಸುಲಕ್ಷಣವಾದ ವಿಗ್ರಹ ಇರತ್ತೆ. ಏನೋ ಒಂದು ಯಾರೋ ಮಾಡೋದು ತಗೊಳ್ಳೋದಿಲ್ಲ, ಸ್ಟ್ಯಾಂಡರ್ಡ್ ಆಗಿರೋದು ತಗೊಳ್ತೀವಿ ನಾವು. ಕೃಷ್ಣ ಉಡುಪಿ ಕೃಷ್ಣ ಅಂತ ತಗೊಳ್ತೀವಿ, ಅದರ್ವೈಸ್ ರಾಮ ಕೃಷ್ಣ ಬಾಲಾಜಿ ನರಸಿಂಹ ಹೀಗೆ ನಾವು ತಗೊಳ್ಳೋದು. ಈ ತರ ವಿಗ್ರಹಗಳು ನಮ್ಮ ಮನೆಗಳಲ್ಲಿ ಬಂದ ವಿಗ್ರಹಗಳನ್ನೇ ತಗೊಳ್ತೀವಿ ನಾವು. ಸೊ ತಗೊಳ್ಳುವಾಗ ಆ ಒಂದು ಸುಲಕ್ಷಣವಾದ ವಿಗ್ರಹ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಹೇಗೆ ವಿಗ್ರಹ ಲಕ್ಷಣ ಇರಬೇಕು ಹಾಗಿರುವಂತದ್ದು. ಅದಕ್ಕೆ ದೇವಸ್ಥಾನದ ಫೋಟೋಸ್ ತಗೊಂಡ್ಬಿಡ್ತೀವಿ, ಅದೇ ಹಾಗೆ ಕೆತ್ತಿರ್ತಾರೆ ಅವರು, ಸುಲಕ್ಷಣವಾಗಿ ಕೆತ್ತಿರ್ತಾರೆ. ಸೊ ಅದನ್ನ ತಕೊಂಡು ಬಂದ್ರೆ ಆ ಒಂದು ರೂಪ ಇದೆಲ್ಲ, ಆ ಒಂದು ಬಾಲಾಜಿ ರೂಪ ಒಂದು ಇದೆಲ್ಲ, ಆ ಬಾಲಾಜಿ ರೂಪ ನನ್ನ ಬಿಂಬ, ನನ್ನ ಬಿಂಬದಲ್ಲಿ ಅನಂತ ರೂಪಗಳಿಂದ ಸಹಿತನಾದವನ ಬಿಂಬ, ಒಂದು ರೂಪದಲ್ಲಿ ಅನಂತ ರೂಪ ನವನಾರಿ ಕುಂಜರವತ್. ಸೊ ಅಂದರೆ ಈ ನೀನು ಹೊರಗಡೆ ಇಟ್ಟುಕೊಂಡಿರುವಂತ ಸುಲಕ್ಷಣವಾದ ರೂಪ ವಿಲ್ ಬಿ ಒನ್ ಆಫ್ ದಟ್ ಇನ್ ದಟ್ ಬಿಂಬ. ನಿನ್ನ ಬಿಂಬ ರೂಪದಲ್ಲಿ ಒಂದು ರೂಪ ಅದು ಇರಬೇಕು. ಅದು ನನ್ನದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಇದ್ರೂ ನನ್ನದು ಒಂದು ಆ ಒಂದು ತೃಣಜೀವಿ ಅಂತ ತಕೊಂಡ್ರೆ ಆ ತೃಣಜೀವಿಗೆ ಇರುವಂತ ಆ ಬಿಂಬ ಇದಾನಲ್ಲ, ಆ ಬಿಂಬನಲ್ಲಿ ಅನಂತ ರೂಪದಿಂದ ಯುಕ್ತನಾದವನು, ಅದಲ್ಲಿ ಇದೇ ಒಂದಿರತ್ತೆ. ಸೊ ಇದು ಏನಾಯ್ತು, ಇವಾಗ ಗುರುಗಳ ಮೂಲಕವಾಗಿ ಬಂತು, ಗುರು ಮೂಲಕವಾಗೂ ಗುರುಗಳ ಆಶೀರ್ವಾದದಿಂದಲೂ ಬಂತು ಅದು. ಸೊ ಈ ಹೊರಗಡೆ ಇರುವಂತ ಈ ಬಿಂಬ, ಆಕ್ಚುಲಿ ಬಿಂಬ ಅಂತ ಕರೆಯೋದಿಲ್ಲ, ನಾವು ಇಟ್ಟುಕೊಳ್ಳೋದು ಬಿಂಬ ಸದೃಶ ಅಂತ ಇಟ್ಟುಕೊಳ್ಳೋದು. ಸೊ ಅದು ನಿಜವಾಗ್ಲೂ ಅದು ಒನ್ ಒನ್ ಆಫ್ ಇಟ್ ಇದ್ದೇ ಇರುತ್ತೆ ಅದಲ್ಲಿ. ಸೊ ಅದನ್ನ ಬಿಂಬ ಅಂತ, ಆ ಬಿಂಬನನ್ನ ಈ ಬಿಂಬ ಅಂತ ಚಿಂತನೆ ಮಾಡೋದು. ಅಂದ್ರೆ ಈ ಬಿಂಬ ಎಲ್ಲಿ ಇದ್ದಾನೆ ಇವಾಗ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಸರಿ ಈ ಬಿಂಬ ಎಲ್ಲಿ ಇದ್ದಾನೆ, ಎಲ್ಲಿ ನನ್ನಲ್ಲಿ ಇರುವಂತದ್ದು ಅಂತ ಹೇಳ್ಬಿಟ್ಟೆ. ನನ್ನಲ್ಲಿ ಇರೋದು ಅಂದ್ರೆ ಏನು, ನಾನು ಅಂದ್ರೆ ಏನು ಅಂದ್ರೆ, ಒನ್ ಥಿಂಗ್ ಇಸ್ ಜೀವ ಸ್ವರೂಪದಲ್ಲಿ ಇರುವಂತ ಜೀವಾಕಾರನಾದ ಬಿಂಬ ಯಾರು ಇದ್ದಾನೋ ಅವನು ಈ ಸ್ಥೂಲ ದೇಹದಲ್ಲಿ, ಸ್ಥೂಲ ದೇಹ ಅಂದ್ರೆ ಇವಾಗಿರುವಂತ ಈ ದೇಹದ ಹೃದಯ ಕಮಲದಲ್ಲಿ ಒಂದು ಅಗ್ರೇಶ ಇದ್ದಾನಲ್ಲ,
ಅಲ್ಲಿ ಇರೋನೆ ಇಲ್ಲಿ ಒಂದು ರೂಪದಿಂದ ಅಗ್ರೇಷ ಅಲ್ಲಿ ಇಲ್ಲಿ ಅಗ್ರೇಷ ಸದೃಶನಾಗಿ ಇವನು ಇದ್ದಾನೆ. ಅಂದ್ರೆ ಸ್ವರೂಪ ದೇಹದಲ್ಲಿ, ಸ್ವರೂಪ ದೇಹದಲ್ಲಿ ಇರುವಂತ ಅಗ್ರೇಷ ಅಂದ್ರೆ ಅವನೇ ಮುಖ್ಯ ಬಿಂಬ, ಸ್ವರೂಪ ಬಿಂಬ. ಆ ಸ್ವರೂಪ ಬಿಂಬ ಈ ಒಂದು ದೇಹದಲ್ಲಿ ಒಂದು ರೂಪ ಅದೇ ರೂಪ ಅದೇ ಆಕಾರ ಜೀವಾಕಾರ ಲಕ್ಷಣದಿಂದಲೇ ಇಲ್ಲಿ ಸ್ಥೂಲ ದೇಹದಲ್ಲಿ ಅಗ್ರೇಷನಾಗಿ ನಿಂತಿದ್ದಾನೆ. ಅಗ್ರೇಷನಾಗಿ ಎಲ್ಲಿ ನಿಂತಿದ್ದಾನೆ? ಈ ಸ್ಥೂಲ ದೇಹದ ಹಾರ್ಟ್ ಇದ, ಈ ಹಾರ್ಟ್ ಆ ಹಾರ್ಟ್ ಅಲ್ಲಿ ಸೆಂಟರ್ ಅಲ್ಲಿ ನಿಂತಿದ್ದಾನೆ. ಒಂದು ಇವನು ಏನು ಮಾಡ್ತಾನಂದ್ರೆ ಈ ಭಗವ ಈ ಒಂದು ಸ್ಥೂಲ ಬಿಂಬ ಅಂಗು ಅಗ್ರೇಷ ಅವನು ಆ ಹೃದಯ ಪೂರ ಒಂದು ರೂಪ ತಕೊಂಡು ಹೃದಯ ಪೂರ ವ್ಯಾಪ್ತನಾಗ್ಬಿಡ್ತಾನೆ. ಹೃದಯ ಪೂರ ವ್ಯಾಪ್ತನಾಗಿ ಬಿಡ್ತಾನೆ. ಸಪೋಸ್ ಲೆಟ್ ಅಸ್ ಟೇಕ್ ನಾನು ಸ್ವರೂಪತಃ ಒಂದು ತೃಣ ಹುಲ್ಲು ಅಂತ ತಕೊಳ್ಳೋಣ. ಈ ಹುಲ್ಲು ಅದಕ್ಕೆ ಸದೃಶ ಅದಂದ್ರೆ ಅಪ್ರಾಕೃತ ಹುಲ್ಲು, ಅಪ್ರಾಕೃತ ಅದಕ್ಕೆ ಸದೃಶವಾದ ಆ ಬಿಂಬನು ಹಾಗೆ ಒಂದು ದಿವ್ಯ ರೂಪದಿಂದ ಅವನಿದ್ದಾನೆ. ಆ ದಿವ್ಯ ರೂಪ ಸಹಿತವಾಗಿ ಈ ಸ್ಥೂಲ ದೇಹದ ಅಗ್ರೇಷನಾಗಿ ಬಂದು ನಿಂತು ಬಿಟ್ಟು ಆಮೇಲೆ ವ್ಯಾಪ್ತನಾಗುತ್ತಾನೆ. ಅಂದ್ರೆ ಅಷ್ಟೇ ಸಹಿಸಿಲ್ಲ, ವ್ಯಾಪ್ತನಾಗ್ತಾನೆ. ಫಸ್ಟ್ ವ್ಯಾಪ್ತ ಎಲ್ಲಿ ಹಾಕ್ತಾನೆ ಅವನು? ಆ ಹೃದಯ ಪೂರ ವ್ಯಾಪ್ತ ಆಗ್ತಾನೆ, ಆಮೇಲೆ ಹೊರಗಡೆ ಪೂರ್ತಿ ವ್ಯಾಪ್ತನಾಗ್ತಾನೆ. ದಿಸ್ರೂಪ ಏನು ವ್ಯಾಪ್ತ ಆದಂತ ರೂಪ ಹೇಗಿರತ್ತಂದ್ರೆ ಇವಾಗ ನನ್ನ ರೂಪ ಮೀರ ಅಂತ ಇರುತ್ತೆ. ಇರೋದು ಆ ಒಂದು ನಿಜವಾದ ಸ್ವರೂಪದ ಬಿಂಬ ಇದ್ರೂ ಇಲ್ಲಿ ವ್ಯಾಪ್ತ ಆದಾಗ ಈ ಒಂದು ದೇಹಾಕಾರ ರೂಪವನ್ನ ತಾಳುತ್ತದೆ. ಈ ಒಂದು ಈ ಜನ್ಮಕ್ಕೆ ಬರಬೇಕಾದ ಒಂದು ರೂಪವನ್ನ ತಾಳತ್ತ ಮನುಷ್ಯ ದೇಹ ಬಂದಾಗ ತಾನೆ ಇದು ಸಾಧ್ಯ ನಮ್ಗೆ ಆಗತ್ತೆ. ಅದಕ್ಕೆ ಇದು ಮನುಷ್ಯ ದೇಹ ತರ ಬರುತ್ತೆ. ಅದು ಅಪ್ರಾಕೃತ, ಎವ್ರಿಥಿಂಗ್ ಇಸ್ ಅಪ್ರಾಕೃತ ಅಫ್ಕೋರ್ಸ್. ಅಪ್ರಾಕೃತ ಆಗಿರುತ್ತೆ ಅಂತ ಗೊತ್ತಿಲ್ಲ, ಅದು ಅಪ್ರಾಕೃತ. ಈ ಒಂದು ದೇಹಾಕಾರ ರೂಪ ಇದಲ್ಲ, ಈ ದೇಹಾಕಾರ ರೂಪದಲ್ಲಿ ಎಲ್ಲ ರೂಪವೂ ಅಡಕವಾಗಿ ಇದೆ. ಈ ದೇಹಾಕಾರ ರೂಪ ಆ ದೇಹಾಂತರ್ಗತ ರೂಪ ಎರಡೂ ಇಟ್ಕೋಬಹುದು, ಅಗ್ರೇಷನೂ ಇಟ್ಕೋಬಹುದು ಅಥವಾ ಅಗ್ರೇಷನಿಂದ ವ್ಯಾಪ್ತವಾದದ್ದು ಇಟ್ಕೋಬಹುದು. ಇದನ್ನ ಇದರಲ್ಲಿ ಒಂದು ರೂಪ ಅನಂತ ರೂಪದಿಂದ ಇದು ಇದೆ ಒಳಗಡೆ. ಇದರಲ್ಲಿ ಒಂದು ರೂಪ ಹೊರಗೆ ಇರುವಂತ ಬಾಲಾಜಿ ರೂಪ. ಸೊ ಇಲ್ಲಿಂದ ಇದನ್ನ ಇವಾಗ ಏನ್ ಮಾಡ್ಬೇಕು ನಾವು? ಹೊರಗೆ ಇರುವಂತ ಗುರುಗಳ ಮೂಲಕವಾಗಿ ಆಶೀರ್ವಾದದಿಂದ ಬಂದ ಆ ಒಂದು ಬಾಲಾಜಿ ರೂಪವನ್ನ, ಬಾಲಾಜಿ ನಮ್ಗೆ ತುಂಬಾ ಪರಿಚಿತವಾದ ರೂಪ ಅಂತ ತಿಳ್ಕೊಳ್ಳ, ಬಾಲಾಜಿನೋ ಕೃಷ್ಣನೋ ನರಸಿಂಹನೋ ಏನೋ ಒಂದು ನಮ್ಮ ಮನೇಲಿರೋದು, ಆ ರೂಪವನ್ನ ಇಲ್ಲಿ ತಂದು ಹೃದಯದಲ್ಲಿ ಕೂಡ್ಸೋದು. ನಾವು ಇಟ್ ಬಿಕಮ್ಸ್ ಈಸಿ ಬಿಕಾಸ್ ಇಟ್ ಇಸ್ ಅ ವೆರಿ 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 ಫೆಮಿಲಿಯರ್ ರೂಪ. ಗುರುಗಳ ಅನುಗ್ರಹವೂ ಆಗಿದೆ ನಮ್ಗೆ, ಐ ಮೀನ್ ಗುರುಗಳ ಅನುಗ್ರಹ ಅಂದ್ರೆ ಗುರುಗಳ ಅನುಜ್ಞೆ, ಅವರ ಒಂದು ಆಶೀರ್ವಾದ ಬಂದಿದೆ. ಅದನ್ನ ಒಳಗೆ ಇಟ್ಟು ಕಣ್ಣು ಮುಚ್ಚಿದ್ರೆ ನಮ್ಗೆ ಆ ಬಿಂಬ ಇವಾಗ ಚೆಂದಾಗಿ ಕಾಣಿಸುತ್ತೆ, ಬಿಕಾಸ್ ಇಟ್ ಇಸ್ ಅ ವೆರಿ ವೆರಿ ಫೆಮಿಲಿಯರ್ ರೂಪ. ಸೊ ಇದಕ್ಕೆ ನಾವು ನಮಸ್ಕಾರ, ಇದಕ್ಕೆ ಫಸ್ಟ್ ಧ್ಯಾನ ಮಾಡಿ ಹೊರಗೆ ಇರುವಂತ ಹೊರಗೆ ಇವಾಗ ಇರೋದು ಇಟ್ ಈಸ್ ಜಸ್ಟ್ ಐಡಲ್ ಮಾತ್ರ ಇದೆ, ಅದಕ್ಕಿನ್ನು ಆವಾಹನ ಇಲ್ಲ, ಒಂದು ಫೋಟೋನೋ ಏನೋ ಇದೆ. ಇಲ್ಲಿ ಧ್ಯಾನ ಮಾಡೋದಲ್ಲಿ ಇಟ್ ಇಸ್ ಆಲ್ರೆಡಿ ಲೈವ್, ದೇವರು ಇಲ್ಲೇ ಇದ್ದಾನೆ, ಬಿಂಬ ಇಲ್ಲೇ ಇದೆ. ಆ ಬಿಂಬಕ್ಕೆ ಈ ಆಕಾರ, ಬಿಕಾಸ್ ನವನಾರಿ ಕುಂಜರ ವತ್ತಲ್ಲಿ ಒಂದು ಈ ಆಕಾರ ಶ್ರೀನಿವಾಸನ ಆಕಾರ ನೋಡಿದ್ದೀರ. ಇವತ್ತು ಚೆಂದಾಗ ನಮ್ಮ ಬಿಂಬ ಕಾಣಿಸಿದೆ, ಬಿಂಬದಲ್ಲಿ ಇರುವಂತ ಒಂದು ಫಾಸೆಟ್ ಕಾಣಿಸಿದೆ. ಸೊ ಆ ಬಿಂಬನನ್ನ ಇವಾಗ ಚೆಂದಾಗಿ ನೋಡಬಹುದು, ಬಿಕಾಸ್ ವಿ ಆರ್ ವೆರಿ ಫ್ಯಾಮಿಲಿಯರ್ ವಿತ್ ದಟ್. ಇದನ್ನ ನೋಡಿ ಇದಕ್ಕೆ ನಾವು ಷೋಡಶ ಉಪಚಾರ ಪೂಜೆ, ಆ ಸುಮ್ಮನೆ ಒಂದು ದರ್ಶನ ಮಾತ್ರ ಮಾಡಿದ್ದನು ಸರಿ, ಆ ದೇವರನ್ನ ಪ್ರಾರ್ಥನೆ ಮಾಡಿ ನನ್ನ ಒಳಗೆ ಕೂತು ಪೂಜೆ ಮಾಡೋಕ್ಕೆಲ್ಲ ನನಗೆ ಆಗೋದಿಲ್ಲ ಸ್ವಾಮಿ, ನೀನೇ ಒಂದು ರೂಪದಿಂದ ಬಂದು ಈ ಕಣ್ಣು ಮುಂದೆ ಇರುವಂತ ಈ ಒಂದು ಜಡ ಪ್ರತಿಮೆಯಲ್ಲಿ ಬಂದು ಕುಳಿತು ನನಗೆ ಅನುಗ್ರಹ ಮಾಡು ಅಂತ ಅದನ್ನ ತಂದು ಹೊರಗಡೆ ಇಡೋದು. ಹೊರಗೆ ಇರೋದನ್ನ ಆಕಾರವನ್ನ ಒಳಗೆ ತಂದು ನಮ್ಮ ಬಿಂಬನಲ್ಲಿ ಇರುವಂತ ಒಂದು ಮುಖ ಅಂದ್ರೆ ಹ್ಯೂಮನ್ ಫೇಸಸ್ ತಗೊಳ್ತೀವಿ. ಬಾಲಾಜಿ ಯಾರು ಕೃಷ್ಣ ರಾಮ ಎಲ್ಲ ನಾವು ನೋಡೋದೆಲ್ಲ ಒಂದು ಮನುಷ್ಯ ಆಕಾರ ಪುರುಷ ಆಕಾರನೇ ತಂದಿದ್ದೀವಲ್ಲ. ಸೊ ಆ ಪುರುಷ ಆಕಾರ ಇಟ್ಟು ಪುರುಷ ಆಕಾರ ಎಲ್ಲಿಂದ ಬಂತು ನನ್ನ ಬಿಂಬದಲ್ಲಿ ಅಂದ್ರೆ ಒಂದೇ ಈ ಒಂದು ಸ್ಥೂಲ ದೇಹದಲ್ಲಿ ಅವನಿಗೆ ಯಾಕೆ ಚೆನ್ನಾಗಿದ್ದಾನೆ ಅಲ್ಲಿ ಬಂತು ಅಂತ ತಕೋಬಹುದು. ಅಥವಾ ಎರಡು ಹೆಸ ಅಥವಾ ಅಲ್ಲಿ ಇರುವಂತ ಅಗ್ರೇಷ ಹುಲ್ಲು ಅಪ್ರಾಕೃತವಾದ ನಾನು ಹುಲ್ಲು ಅಂದ್ರೆ ಹುಲ್ಲಿನ ಅಪ್ರಾಕೃತ ದೇವ ಸುಲಕ್ಷಣವಾದ ಅಪ್ರಾಕೃತ ಹುಲ್ಲದಂತೆ ಇದನ್ನು ಹೇಗಿರುತ್ತ ಗೊತ್ತಿಲ್ಲ. ಅದ್ರಲ್ಲಿ ಒಂದೇ ಈ ಒಂದು ಶ್ರೀನಿವಾಸನ ಇರಲೇಬೇಕು. ಬಿಕಾಸ್ ಅಲ್ಲಿ ಅವನಿಗೆ ನವನಾರಿ ಕುಂಜರ ಒಂದು ಫ್ಯಾಸೆಟ್ ಇದ್ದೇ ಇರುತ್ತೆ ದೇವರಲ್ಲಿ. ಸೊ ಒಳಗೆ ಇವಾಗ ಚಂದಾಗಿ ಆಗಿರುವಂತ ಇವಾಗ ಒಳಗೆ ಇರೋದು ದೇವರೇ ಇದ್ದಾನೆ. ನನ್ನ ಬಿಂಬನೇ ಇದೆ, ಇಟ್ ಇಸ್ ನಾಟ್ ಬಿಂಬನೇ ಇದೆ, ಜಡದಲ್ಲಿ ಬಿಂಬನೇ ನೋಡ್ತಾ ಇದ್ದೀವಿ. ಅದನ್ನ ತಂದು ಈ ಹೊರಗೆ ಇರುವಂತ ಜಡದ ಇದು ಜಸ್ಟ್ ಜಡ, ಆ ವಾಹನ ಏನು ಮಾಡಿಲ್ಲ. ಯಾವ ಪ್ರತಿಮೆ ಇಟ್ಟನೋ ಯಾವ ಫೋಟೋ ಇಟ್ಟರನೋ ಅದಕ್ಕೆ ಏನು ಇರಲ್ಲ. ನಾವು ಆವಾಹನೆ ಮಾಡಬೇಕು, ಆಮೇಲೆ ತೆಗೆದು ಒಳಗಡೆ ಇಟ್ಕೋಬೇಕು. ಸೊ ಅಲ್ಲಿ ತಂದು ಇರೋದು. ಇವಾಗ ಏನಾಯ್ತು, ಅಲ್ಲಿ ದೇವರು ನಾವು ಪ್ರಾರ್ಥನೆ ಮಾಡಿದ್ದೀವಿ, ದೇವರಲ್ಲಿ ಬಂದು ಕೂತಿದ್ದಾನೆ. ಸೊ ಅಲ್ಲಿ ಏನ್ ಪೂಜೆ ಮಾಡ್ತಿರೋ ನೀವು, ಅರ್ಚನ ಕುಂಕುಮ ಏನ ಹಾಕ್ತಿರೋ ಏನೋ ಪೂಜೆ, ಹಾಗೆ ಷೋಡಶೋಪಚಾರ ಮಾಡ್ತಿರೋ ಇಲ್ಲ ಚುಟುಕಾಗಿ ಒಂದು ಪಂಚೋಪಚಾರ ಪೂಜೆ ಮಾಡ್ತಿರೋ ಏನೋ ಒಂದು ಮಾಡಿಬಿಟ್ಟು ಒಂದು ಒಂದು ಪ್ರದಕ್ಷಿಣ ನಮಸ್ಕಾರವೇ ಮಾಡ್ತಿರೋ, ಒಂದು ಪ್ರದಕ್ಷಿಣಾ ನಮಸ್ಕಾರ, ಒಂದು ಸಕೃತ್ ಒಂದು ಪ್ರದಕ್ಷಿಣ ಮಾಡಿ ಒಂದು ನಮಸ್ಕಾರ ಮಾಡ್ತಿರೋ. ಮಾಡಿದ ಮೇಲೆ ಏನ್ ಮಾಡ್ಬೇಕು ಅಂತ ಇದೇ ರೂಪವನ್ನ ಏನಾಯ್ತು, ಇವಾಗ ಬಾಲಾಜಿ ರೂಪವನ್ನೇ ತಕೊಂಡಿದ್ದೀವಿ, ಶ್ರೀನಿವಾಸನ ರೂಪವನ್ನೇ ತಕೊಂಡು ಇದನ್ನ ನೋಡ್ಲಕ್ಕೆ ಹೊರಗಿನ ವಸ್ತುಗಳಲ್ಲಿ ನೋಡ್ಲಕ್ಕೆ ಕಲಿಬೇಕು ಅಷ್ಟೇ. ಅದು ದಟ್ ಈಸ್ ಅ ವೆರಿ ಟಫ್ ಒನ್. ಒಂದು ಎರಡು ಅಲ್ಲೇ ಇರುವಂತ ಉದರ್ನೀತಿ ಅಲ ಏನಾರು ಇಟ್ಟಿರ್ತೀವಲ್ಲ, ಅರಿಶಿನ ಕುಂಕುಮ ಏನಾರು ಇಟ್ಟಿರ್ತೀವಿ, ಅದ್ರ ಒಳಗೇನ ಈ ರೂಪವನ್ನ ಅಲ್ಲಿ 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 ನೋಡ್ಲಕ್ಕೆ ಎಷ್ಟಾಗತ್ತೆ, ಒಂದು ಎರಡು ಅಷ್ಟೇ ಸಾಕು. ಒಂದು ಎರಡು ಆ ಪುಷ್ಪ ಗಂಧ ಏನ ಒಂದು ಎರಡು ನೋಡೋದು, ಆ ನಾವು ನೈವೇದ್ಯಕ್ಕೆ ಏನಾರು ಇಟ್ಟಿದ್ದ ನೀರು ಅಲ್ಲಿ ಅದನ್ನ ನೋಡೋದು. ಸೊ ಹೀಗೆ ಇದನ್ನ ಅದೇ ನಮ್ಮ ಒಳಗೆ ಇರೋದು. ಇವಾಗ ಏನಾಯ್ತು, ನಮ್ಮ ಒಳಗೆ ಇರುವುದು ಪ್ರತಿಮೆಯಲ್ಲಿ ಇರೋದು ಪದಾರ್ಥದಲ್ಲಿ ಇರೋದು ಎಲ್ಲವೂ ಇಲ್ಲಿ ಬಾಲಾಜಿಯನ್ನ ತಂದು ಇಟ್ಟಾಯ್ತು. ಸೊ ಈ ತರ ಪೂಜೆ ಈ ತರ ನೀವು ಭಾಗ್ಯ ಬಾಹ್ಯ ಪೂಜೆಯನ್ನ ಈ ತರ ನೀವು ಮಾಡ್ತೀವಿ. ಒಂದು ಫೇಸ್, ಈ ಫೇಸ್ ಒಂದು ಮೆಟ್ಲು. ಇದು ಆದ ಮೇಲೆ ಯು ಕ್ಯಾನ್ ಇನ್ಕ್ರೀಸ್ ಇಟ್. ಹೌ ಟು ಇನ್ಕ್ರೀಸ್ ಇಟ್ ಅಂದ್ರೆ ಅಲ್ಲಿ ಹೇಳೋದು ಏನು ಅಂದ್ರೆ ಗುಣ ರೂಪ ಕ್ರಿಯೆ ವ್ಯತಿರೇಕ ತಿಳಿದೆ. ಅಲ್ಲಿ ಇಲ್ಲಿ ಇರುವಂತ ಭಗವಂತ ಏನೋ ಒಂದು ಹಳದಿ ಇದೆ, ಹಳದಿ ಕುಂಕುಮ ಇದೆ, ಅಧಿಷ್ಠಾನ ಬೇರೆ ಬೇರೆ ಇದೆ. ಅಲ್ಲಿ ಇರುವಂತ ಈ ದೇವರು ಎಲ್ಲಾ ಕಡೆನೂ ಬಾಲಾಜಿಯನ್ನೇ ಇಟ್ಟಾಯ್ತು. ಈ ಭೇದ ಇವಾಗ ಕಾಣಿಸ್ತಾ ಇಲ್ಲ, ಎಲ್ಲ ಒಂದೇ ಕಾಣಿಸುತ್ತೆ. ಸೊ ಇಲ್ಲಿ ಭೇದ ಇಲ್ಲ, ರೂಪದಲ್ಲಿ ಭೇದ ಇಲ್ಲ, ಗುಣದಲ್ಲಿ ಭೇದ ಇಲ್ಲ, ಕ್ರಿಯೆಗಳಲ್ಲಿ ಭೇದ ಇಲ್ಲ. ಸೊ ಹೀಗೆ ಚಿಂತನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರನ ಸರ್ವತ್ರದಲ್ಲಿ ಅವಲೋಕಿಸುತ್ತ ಗುಣರೂಪ ಕ್ರಿಯೆ ವ್ಯತಿರೇಕ ತಿಳಿಯದೆ ಅನ್ವಯಿಸಿ ಬಿಂಬನಲ್ಲಿ. ಸೊ ಹೀಗೆ ನಾವು ಮಾಡಿದ್ರೆ ಅವನಿಗೆ ಏನ್ ಮಾಡ್ತಾನೆ ತಲೆ ಹೇಳ್ತಾರೆ. ಹೀಗೆ ನಾವು ಮಾಡಿದ್ರೆ ದೇವ್ರು ಏನ್ ಮಾಡ್ತಾನೆ, ತಟ್ಟ ಇಮ್ಮಿಡಿಯೇಟ್ಲಿ ಸ್ವೀಕರಿಸುವನು, ಸ್ವೀಕಾರ ಮಾಡ್ತಾನೆ. ಎಲ್ಲಿಂದ ಸ್ವೀಕಾರ ಮಾಡ್ತಾನೆ ಇವನು ಇವಾಗ ಅಂದ್ರೆ ಹೇಳ್ತಾರ, ಸ್ವೀಕಾರ ಮಾಡೋದು ನಮ್ಮ ಒಳಗೆಂದು ತಾನೆ ತಂದು ಎಲ್ಲ ಇಟ್ಟಿದ್ದೀವಿ. ಒಳಗಿರುವಂತ ಭಗವಂತ, ಯಾಕೆ ಒಳಗಿರುವಂತ ಭಗವಂತ ಅಂದ್ರೆ ಈ ದೇಹ ಈ ಜನ್ಮ ಹೋದ ಮೇಲೆ ಒಳಗಿರುವಂತ ಅಂತಃಕರಣ ಒಂದು ಅಂಶದಿಂದ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಅದಕ್ಕೆ ತಕ್ಕಂತೆ ನಮ್ಗೆ ಜನ್ಮ ಅದು ಇದು ಎಲ್ಲ ಬರುತ್ತೆ. ಆ ಪುಣ್ಯಗಳು ಆ ಪುಣ್ಯ ಮೋಕ್ಷ ಬೀಜ ಪುಣ್ಯ ಬೀಜ ಪುಣ್ಯ ಕರ್ಮವಾಗಬೇಕು. ಸೊ ಒಳಗಿರುವನು ಅದಕ್ಕೆ ಅವನಿಗೆ ಬಂದು ತತ್ ಅಂತ ಹೆಸರು. ಕಣ್ಣಿಗೆ ಕಾಣದೆ ಒಳಗೆ ಇದ್ದು ಯಾರು ಸ್ವೀಕಾರ ಮಾಡುತ್ತಾನೋ, ನಮ್ಮ ಮನಸ್ಸಿಗೆ ಗೋಚರವಾದ ನಮ್ಮ ಒಳಗೆ ದೇವರು ಇದ್ದಾನೆ ಅಂತ ಗೋಚರ ಆದ ಅದು ದಟ್ ತತ್ ಅಂತ ಅದು ದಟ್ ಅದು ಅಂದ್ರೆ ನಮಗೆ ಯು ನೋ ವಾಟ್ ಇಟ್ ಈಸ್ ದೇರ್ ಇಸ್ ಸಮ್ ಫೋರ್ಸ್ ಬಿಂಬರೂಪ ಅಂತರ್ಯಾಮಿ ಇದ್ದಾನೆ. ಎಲ್ಲಿ ಇದ್ದಾನೆ? ಒಳಗೆ ಇದ್ದಾನೆ. ಸೊ ಅವನು ಸ್ವೀಕಾರ ಮಾಡ್ತಾನೆ. ಸೊ ಇಲ್ಲಿ ಹೇಳೋದು ಸ್ವೀಕರಿಸುವನು ಸ್ವೀಕಾರ ಮಾಡ್ತಾನೆ. ಹೇಗೆ ನಾವು ಮಾಡಿದ್ದೀವಿ ತಕ್ಕಂತ ಸ್ವೀಕಾರ ಮಾಡ್ತಾನ, ಮಾಡ್ಬೇಕು ಅಂತ ಯಾವ ನಿಯಮವೂ ಇಲ್ಲ. ಹಾಗೆ ಅಂದ್ರೆ ಅವನಲ್ಲಿ ಇರುವಂತ ಕರುಣಾ ಅಂಬೋ ಗುಣ ಇದೆ ಅವನಲ್ಲಿ. ಸೊ ಇಲ್ಲಿ ವ್ಯಾಪ್ತಿಯ ಜೊತೆಲಿ ಅದು ಹೇಳ್ತಾರೆ ವಿತ್ಯಾಸ ದೇವರ ಗುಣದಲ್ಲಿ ವ್ಯತ್ಯಾಸ ನೋಡಬಾರ್ದಂತ ವ್ಯಾಪ್ತವಾಗಿ ಇದ್ದಾನೆ ಅವನು, ಸರ್ವಶ್ರೇಷ್ಠ ಪ್ರದನಾಗಿ ಇದ್ದಾನೆ ಅವನೇ, ಕರುಣದಿಂದ ಇದ್ದಾನೆ ಅವನು. ಕರುಣದಿಂದ ಏನು ಕರುಣ ಅಂದ್ರೆ ನಾವು ಏನು ಮಾಡಿದೀವಿ, ಇದು ಮಾಡೋವಾಗಲೇ ಎಷ್ಟೆಷ್ಟು ಏನೋ ಶ್ರೀನಿವಾಸ ದೇವರು ತುಂಬಾ ಪರಿಚಿತ ಆಯ್ತು ಅಂತ ಅನ್ಕೊಂಡು ಒಳಗೆ ಇರ್ತೀವಿ, ಅದು ಹೇಗೆ ಕಣ್ಣು ಕೈ ಕಾಲು ಸರಿಯಾಗೇ ಇಟ್ಟಿದ್ದೀವು ಸರಿಯಾಗೇ ಇಟ್ಟಿಲ್ಲವೋ, ಒಂದು ಕೈ ಚಕ್ರ ಬರೋದೆ ಶಂಖ ಬರುತ್ತೋ ಶಂಖ ಬರೋ ಕೈಯಲ್ಲಿ ಚಕ್ರ ಬರುತ್ತೋ, ಅದಕ್ಕೆ ಹಾಗೆ ನಗುತ್ತಾ ಇರುತ್ತೋ, ನಾವು ಮನಸ್ಸಲ್ಲಿ ಹಾಕಿರುವಂತ ಇಂಪ್ರೆಷನ್ಸ್ ಏನೇನು ಹಾಕಿದ್ದೀವಿ ಎಲ್ಲ ಏನಾದ್ರು ತಪ್ಪುಗಳು ಹಾಗೆ ಆಗಿರುತ್ತೆ. ಸೋ ಮನೆ ಥಿಂಗ್ಸ್ ಇದ್ರೂ ನಾವೊಂದು ಈ ಪೂಜೆಗಳನ್ನ ಜ್ಞಾನಿಗಳು ಮಾಡ್ತಾ ಇದ್ದಾರೆ, ಸಿದ್ಧರು ಮಾಡ್ತಾ ಇದ್ದಾರೆ. ಅವರು ಹೇಳಿಕೊಟ್ಟದ್ದನ್ನ ಏನೋ ಒಂದು ಚೂರು ಚಾರು ತಿಳ್ಕೊಂಡು ವಿ ಆರ್ ಮೇಕಿಂಗ್ ಅನ್ ಎಫರ್ಟ್ ಟು ಡೂ ದ ಅನ್ವಯ ವ್ಯತಿರೇಕ ಈ ಸಮನ್ವಯ ಪೂಜೆ. ಏನೋ ಒಂದು ದೇವರಲ್ಲಿ ಭೇದ ನೋಡಬಾರದು, ಇತರ ಪದಾರ್ಥ ದೇವರಿಗೆ ಅನ್ಯವಾದ ವಿಷಯದಲ್ಲಿ ಭೇದ ಪಂಚಭೇದ ತಾರತಮ್ಯ ನೋಡಬೇಕು ಅಂಬುದು ಏನೋ ಈ ಮೂರನ್ನ ಇಟ್ಟುಕೊಂಡು ನಮ್ಮ ಬಿಂಬಾಂತ ಒಳಗೆ ಇದ್ದಾನೆ ಯಾವತ್ತೂ ಇರುವನು, ಇದನ್ನ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ಆದ ಕಾರಣದಿಂದ ದೇವರು ಸ್ವೀಕರಿಸುವನು ಕರುಣದಿಂದ ನಿರಾಕತೆ ತಿರುಗನೇ ಎಂಫಸೈಸ್ ಮಾಡಿ ನಿರಾಕ ದೂರ ಚಿ ಏನಿದು ಏನು ಮಾಡಿ ಏನು ಗೊತ್ತಿದ್ದ ತಪ್ಪು ತಪ್ಪು ಮಾಡ್ತಾ ಇದೆ ಅಂತ ನಮ್ಮನ್ನ ದೂರ ತಳ್ಳದೆ ಸ್ವೀಕಾರ ಮಾಡ್ತಾನೆ. ಹತ್ತಿರ ಇದ್ದು ತಗೊಳ್ತಾನೆ, ನಮ್ಮನ್ನ ಬಿಟ್ಟು ದೂರ ಹೋಗೋದೇ ಇಲ್ಲ, ಅಷ್ಟು ಕರುಣಾಳು ಅವನು ಅಂತ. ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು, ತಿರ್ಗಾನು ಹೇಳ್ತಾರೆ ಕರ್ಣ ಅವ್ರಿಗೆ ಹೇಳ್ತಾರೆ ಅವರು ಕರುಣದಿಂದ ಅವನು ಕೃಪಾಳು, ಅವನು ಅಷ್ಟು ಒಂದು ಕರುಣಾಮಯ, ಅಷ್ಟು ಕರುಣಾಮಯನಾಗ ಅವನು ಇರುವನು. ಕೃಪಾಳು ಭಕ್ತರ ಕೃಪಾಳು ಅವನು. ಏನ್ ಮಾಡ್ತಾನೆ ಈ ಮಾಡಿದ್ದ ಮೂಲಕವಾಗಿ ಏನ್ ಫಲ ಸ್ವೀಕಾರ ಮಾಡಿದ್ದಾನೆ ಅವನು, ಮಾಡಿ ಏನ್ ಫಲ ಕೊಡ್ತಾ ಇದ್ದಾನ ಅವನು ಅಂದ್ರೆ, ಇವಾಗ ನಾವು ಚಿಂತನೆ ಮಾಡಿದ್ದೇ ಬಿಂಬೋಪಾಸನೆ ತರ ಆಯ್ತು. ಉಪಾಸನೆ ಇಲ್ಲ, ಅದು ಬಿಂಬ ಪೂಜೆ, ಬಿಂಬದಕ್ಕೆ ಮಾಡಿ ನಮಗೆ ಆದಂತ ಆ ಬಿಂಬ ಪೂಜೆಯಿಂದಲೇ ಮೋಕ್ಷ ಅಂತ ಹೇಳ್ತಾರೆ. ಇದು ಮಾಡಿದಂತ ಆಯ್ತಲ್ಲ, ಆದ ಕಾರಣದಿಂದ ಭಕ್ತರ ಶೋಕಗಳ ಪರಿಹರಿಸಿ ಕ್ರಮೇಣ ಆ ಒಂದು ಮನಸ್ಸಲ್ಲಿ ಇರುವಂತ ಆ ಪೀಡೆಗಳು ಸಾಧನೆ ಮಾರ್ಗದಲ್ಲಿ ಇವಾಗ ಬರೋದಲ್ಲ, ನಮ್ಮ ನಮ್ಮ ಸಾಧನೆ ಮಾರ್ಗದಲ್ಲಿ ಇರುವಂತ ಮುಳ್ಳುಗಳನ್ನ ತೆಗೆದು ಬಿಡ್ತಾನೆ. ಅದರಿಂದ ಬರುವಂತಹ ಶೋಕಗಳು ಡಿಸಪಾಯಿಂಟ್ಮೆಂಟ್ ಏನೇನಿರುತ್ತೋ, ಇಟ್ಸ್ ನಾಟ್ ಜಸ್ಟ್ ದ ಲೌಕಿಕಕ್ಕೆ ಬರೋದಿಲ್ಲ, ಸಾಧನಾ ಮಾರ್ಗದಲ್ಲಿ ಹೋಗೋ ಅಯ್ಯೋ ಮಾಡಕ್ಕೆ ಆಗಲ್ಲ, ಇದು ಇಷ್ಟು ಇದೆ, ಯಾವಾಗ ಕಲಿಯೋದು, ಯಾವಾಗ ಮಾಡೋದು, ಇದು ಈ ತರ ಒಂದು ಫೀಲಿಂಗ್ ಇಲ್ಲದೆ ಮಾಡ್ತಾನೆ. ಈ ಶೋಕವೆಲ್ಲ ತೆಗೆದು ಸುಲಭವಾಗ ಯಾವಾಗ್ಲೂ ಇದು ಮಾಡುವಾಗ ಅಟ್ಲೀಸ್ಟ್ ಪೂಜಾ ರೂಮ್ಲಿ ಹೋಗಿ ಒಂದು 5 ನಿಮಿಷ ಕೂತಾಗ್ಲು 5 ನಿಮಿಷ ಇದು ಫ್ಲೂಯೆಂಟ್ ಆಗ ಇದು ಸರಳವಾಗ ಬರುವಂತೆ ಮಾಡ್ತಾನೆ. ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತು ಅನವರತ ಪರವಾ ಸುಖವಿತ್ತು. ಇದು ಕೊನೆಯಲ್ಲಿ ಕ್ರಮೇಣ ಮಾಡ್ತಾ ಕೊನೆಯಲ್ಲಿ ಇದು ಏನಾಗತ್ತೆ ಅಂದ್ರೆ ಸ್ವೀಕರಿಸಿ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಇದು ಕೊನೆಯಲ್ಲಿ ಇದು ನಿಜವಾಗ ಆಗೋದು. ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತು ಅನವರತ ಪರವಾ ಅಂತ ಬರೋದು ಯಾವಾಗ ಅಂದ್ರೆ ಅಪರೋಕ್ಷ ಕೊನೆಯಲ್ಲಿ ಅಪರೋಕ್ಷ ಕೊಟ್ಟು ಮೋಕ್ಷ ಅಷ್ಟು ತನಕ ಇವಾಗಿಂದ ಶುರು ಮಾಡಿ 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 ಫೈನಲ್ ಫಲ ಅಲ್ಲಿ ಹೋಗುತ್ತೆ. ಬಿಕಾಸ್ ಬಿಂಬನಲ್ಲಿ ನಾವು ಚಿಂತನೆ ಮಾಡೋದು, ಬಿಂಬನಲ್ಲಿ ಸಮನ್ವಯ ಮಾಡೋದು, ಸೊ ಇದು ಫಲ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಎಂಬಲ್ಲಿ ಕೃಷ್ಣಾರ್ಪಣಮಸ್ತು.